श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छदम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवात्तरङ्गाय मध्वदुग्धाब्धये नमः गुरुमखिल गुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यमिथ्यूतकष्टम् भयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराच्युतानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुम् नमः ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्वा वारिजासप्तमानसान् विश्वप्रिय गुरून् वन्दे मन्दोहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टदम् अज्ञानतिमिरच्छेदम् बुद्धिसम्पत्पदायकम् विज्ञानविमरम् शान्तम् विजयाख्यगुरुम् भजे श्रीगुरुभ्यो नमः हरिः ओम् मुन्दे तिळिसिकोडता इद्दारे तेन च ब्रह्मणा साकम् हरिमाराध्य भूरिशः ताभ्याम् महानुभावाभ्याम् मुच्येहम् कर्मबन्धनात्। ಇಲ್ಲಿ ಹೇಳ್ತಾ ಇದ್ದಾರೆ ತೇನ ಚ ಬ್ರಹ್ಮಣ ಸಾಕಂ. ತೇನ ಅಂದರೆ ಬ್ರಹ್ಮತ್ವದಶಾಯಾಂ ಗಿರಿಪದೋಕ್ತ ಪ್ರಾಣೇನ, ಪ್ರಾಣತ್ವದಶಾಯಾಂ ಬ್ರಹ್ಮಣ ಅಂದರೆ ವಿಶೇಷವಾಗಿ ಬ್ರಹ್ಮ ವಾಯುಗಳಿಂದ ಕೂಡಿಕೊಂಡು. ತೇನ ಚ ಬ್ರಹ್ಮಣ ಸಾಕಂ, ನಾನು ಅಂಥ ದೇವರನ್ನ ಯಾರ ಜೊತೆಗಿದ್ದುಕೊಂಡು ಆರಾಧನೆ ಮಾಡುತ್ತೇನೆ ಅಂದರೆ ಬ್ರಹ್ಮ ವಾಯುಗಳಿಂದ ಕೂಡಿಕೊಂಡು ನಾನು ಭಗವಂತನ ಸೇವಾ ಮಾಡುತ್ತಾ ಇದ್ದೇನೆ. ಸಂದರ್ಭ ಏನು ಬಂದಿತ್ತು ಮೂರನೇ ಅಧ್ಯಾಯದಲ್ಲಿ ಅಂದರೆ ವೃಂದಾವನದಲ್ಲಿ ಇರುವಂಥ ನನ್ನ ಈ ಮಂತ್ರವನ್ನು ಸ್ವೀಕಾರ ಮಾಡಿ, ಮಂತ್ರ ಸ್ವೀಕಾರ ಮಾಡಿ ಜಪ ಮಾಡಿದರೆ ಎಲ್ಲಾ ದೋಷ ಪರಿಹಾರ ಆಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ, ಇನ್ನು ಯಾರಾದರೆ ನನ್ನನ್ನ ರುಜುಸ್ಥಂ ದೇವಂ ವಿಜಾನಾತಿ, ರುಜುಗಣಸ್ಥರಲ್ಲಿ ವಿಶೇಷವಾದ ಶ್ರೇಷ್ಠ ಅಂತ ಯಾರು ಕರೆಯುತ್ತಾರೆ ನನ್ನನ್ನ, ಅವರು ಪುಣ್ಯಕರನ್ನರಹ, ಅವರು ವಿಶೇಷವಾದ ವೈಕುಂಠಾದಿ ಲೋಕಾದಿಗಳು ಪ್ರಾಪ್ತಿಯಾಗುತ್ತೆ ಎಂದು ತಿಳಿಸಿಕೊಟ್ಟು, ನಾನು ಹರಿದ್ರೋಹ, ಗುರುದ್ರೋಹ, ಸುರುದ್ರೋಹ ಮೊದಲಿರತಕ್ಕಂತಹ ದೋಷಗಳು ನಾನಾ ಜನರಿಗೆ ಬರ್ತಾ ಇವೆ ಸಜ್ಜನರಿಗೆ, ಅದು ಪರಿಹಾರ ಆಗಲಿಕ್ಕೆ ಗಿರಿಗಹ್ವರ ಕಾಸಾರೆ ತಪಃಕೊರಿಯಾನ್ ಹರಿಯ ರೀತಿ, ನಾನು ಭಗವಂತನ ಕುರಿತು ಆ ಪರ್ವತಗಳು, ಗುಹೆಗಳು, ಒಳ್ಳೆ ಒಳ್ಳೆ ತೀರ್ಥಗಳು ಎಲ್ಲಾ ಕಡೆ ನಾನು ಇದ್ದುಕೊಂಡು ಎಲ್ಲರ ಕುರಿತು ತಪಸ್ಸನ್ನು ಮಾಡುತ್ತೇನೆ ಅಂತ ತಿಳಿಸಿಕೊಡುತ್ತಾ ಅಲ್ಲಿ ಭಗವಂತನ ಆರಾಧನೆಯನ್ನು ಮಾಡುತ್ತೇನೆ, ಎಲ್ಲರ ದೋಷ ಪರಿಹಾರ ಮಾಡತಕ್ಕ ಶ್ರೀಹರಿಯನ್ನು ಚಿಂತನೆ ಮಾಡುತ್ತೇನೆ. ಗಿರಿಜಾಪತಿಂ ಆರಾಧ್ಯ, ಆ ವೇದವ್ಯಾಸಾತ್ಮಕ ಹಯಗ್ರೀವಾತ್ಮಕ ಭಗವಂತ, ಗಿರಿ ಅಂದ್ರೆ ಪ್ರಾಣ, ಪ್ರಾಣದೇವರಿಂದ ಬಂದ ವೇದವಾಕ್ಯ ಗಿರಿಜಾ, ಅದಕ್ಕೆ ಪತಿ ಅಂತ ಹೇಳಿದರೆ ವೇದವ್ಯಾಸ ದೇವರು, ಅಂಬರಣಿ ಪತಿಯಾಗಿರತಕ್ಕಂಥ ವೇದವ್ಯಾಸ ದೇವರನ್ನ, ನಂತರ ಹಯಗ್ರೀವ ದೇವರನ್ನ ಆರಾಧ್ಯ ಆರಾಧನೆ ಮಾಡಿ ಆ ರೀತಿಯಾಗಿ ಭಗವಂತನನ್ನ ಗಿರಿಜಾಪತಿ ಎಂದು ಚಿಂತನೆ ಮಾಡಿದ್ದರಿಂದ ಸಜ್ಜನರಿಗೆಲ್ಲ ಕೂಡ ಒಳ್ಳೆ ವೇದ ವಾಂಗ್ಮಯ ವೇದದ ವೇದಾರ್ಥಗಳ ಸಿದ್ಧಿ ಆಗುತ್ತೆ. ವಿರಜ ಅರ್ಕ ಅಯುತದ್ಯುತಿಂ ಅಂದರೆ ಈ ಕೆಂಬಣ್ಣ ಇಲ್ಲದೇ ಇರುವಂತಹ ಸೂರ್ಯ, ರಜ ಅಂದ್ರೆ ಕೆಂಬಣ್ಣ, ಆ ಕೆಂಬಣ್ಣ ಇಲ್ಲದೇ ಇರುವ ಮಧ್ಯಾಹ್ನ ಕಾಲದ ಸೂರ್ಯ, 10,000 ಸೂರ್ಯರ ಕಾಂತಿಯಿಂದ ಹೊಳೆಯತಕ್ಕಂತಹ ಭಗವಂತನ ಚಿಂತನೆ ಮಾಡುತ್ತೇನೆ ಅಂತ ಹೇಳಿದಾಗ ನಮ್ಮಲ್ಲೂ ಕೂಡ ಜ್ಞಾನ ಪ್ರಕಾಶ ಹೊರಡುತ್ತೆ. ಆ ಹೊರಟ ಪ್ರಕಾಶದಲ್ಲಿ ಯಾವ ರೀತಿಯಾದ ಬಣ್ಣ ಅಂಟಿರಲ್ಲ, ಲಿಂಗ ದೇಹದ ಬಣ್ಣ ಅಂಟಿರಲ್ಲ, ಶುದ್ಧವಾಗಿರುತ್ತೆ. ಇನ್ನ ಸುರಜಾತಚರಂ ದೇವಂ, ಎಲ್ಲ ದೇವತೆಗಳ ಸಮೂಹದಿಂದ ಅವರ ಒಳಗೂ ಹೊರಗೂ ಚಲಿಸುವ ದೇವರನ್ನ ಚಿಂತನೆ ಮಾಡುತ್ತೇನೆ ಎಂದಾಗ, ಹಾ, ವಿಶೇಷವಾಗಿ ನಮ್ಮೊಳಗಿರುವ ತತ್ವಾಭಿಮಾನಿ ದೇವತೆಗಳ ಒಳಗಿದ್ದು ಎಲ್ಲರಿಂದ ಕೆಲಸ ಮಾಡಿಸ್ತಕ್ಕಂಥ ನಮ್ಮ ಬಿಂಬಮೂರ್ತಿ, ಅವನನ್ನ ಸುರದಾತ ಚರ, ಸುರರಿಂದ ಜಾತವಾದ್ದು ನಮ್ಮ ಕರ್ಮ, ಆ ಕರ್ಮವನ್ನ ಭಗವಂತ ಚರ ಸ್ವೀಕಾರ ಮಾಡುತ್ತಾನೆ, ನಮ್ಮನ್ನು ಉದ್ಧಾರ ಮಾಡುತ್ತಾನೆ ಅಂತ ಚಿಂತನೆ ಮಾಡಿ ನಂತರ ಅರಿಜಾತ ಹರಂಪರಂ, ಅರಿಗಳು ನಮ್ಮ ತತ್ವಾಭಿಮಾನ ತತ್ವಗಳ ಇಂದ್ರಿಯಗಳ ಒಳಗಿರತಕ್ಕಂಥ ಭಗವಂತನ ದ್ವೇಷಿಗಳಾದ ದೈತ್ಯರು, ಆ ದೈತ್ಯರಿಂದ ಬಂದದ್ದು ಪಾಪ, ಆ ಪಾಪವನ್ನ ನಾಶ ಮಾಡತಕ್ಕಂಥವ ಶ್ರೀಹರಿ, ಅಷ್ಟೇ ಅಲ್ಲದೆ ಈ ದೈತ್ಯರ ಸಮೂಹವನ್ನೇ ನಾಶ ಮಾಡತಕ್ಕಂಥವ ಅಂತ ಈ ನಾಲ್ಕು ಗುಣಗಳಿಂದ ಭಗವಂತನ ಉಪಾಸನೆ ಮಾಡಿ ಗಿರಿಜಾಪತಿ ಎಂದು ಭಗವಂತನ ಚಿಂತನೆ ಮಾಡಿದ್ದರಿಂದ ಏನು ಬರುತ್ತೆ, ಗುರುಜಾತ ಮತಿಂ ಲಪ್ಸ್ಯೆ, ವೇದ ಪುರಾಣ ಭಾರತಾದಿಗಳ ವಿಶೇಷ ಗ್ರಂಥದ ಅದ್ಭುತ ಅರ್ಥಗಳು ಜನರಿಗೆ ಬರುವಂತೆ ಮಾಡುತ್ತೇನೆ. ನರಜಾತಿಂ ಸಂಸೃಜೆ ವಿರಜಾರ್ಕಾಯುಧದ್ಯುತಿಂ ಅಂತ ಗುಣಚಿಂತನೆ ಮಾಡುವುದರಿಂದ ಇವರೆಲ್ಲರಿಗೂ ಕೂಡ ಹೀನವಾದ ಜನ್ಮಗಳೆಲ್ಲ ತಪ್ಪಿಸುವಂತೆ ಮಾಡುತ್ತೇನೆ. ಇನ್ನ ಸುರಜಾತ ಚರಂ ದೇವಂ, ಭಗವಂತನನ್ನ ಎಲ್ಲಾ ದೇವತಾ ಸಮೂಹಗಳಲ್ಲಿ ಇದ್ದು ದೇವತೆಗಳಿಂದ ಇಂದ್ರಿಯ ವ್ಯಾಪಾರ ಮಾಡಿಸ್ತಕ್ಕಂಥವ ಅಂತ ಚಿಂತನೆ ಮಾಡುವುದರಿಂದ ಹರಿಜಾತ ಗುಣಾಂಧ್ಯಾಯೆ, ಅಂದ್ರೆ ಭಗವಂತ ವಿಶೇಷವಾಗಿ ಒಳ್ಳೆ ಒಳ್ಳೆ ಗುಣಗಳಿಂದ ಕೂಡಿಕೊಂಡವ ಎಂಬುದನ್ನು ಧ್ಯಾನ ನಮಗೆ ಬರುತ್ತೆ. ಇಂದ್ರಿಯಗಳು, ಇಂದ್ರಿಯಗಳಲ್ಲಿರ್ತಕ್ಕಂತಹ ಭಗವದ್ ರೂಪ, ಭಗವದ್ ರೂಪಗಳ ಚಿಂತನೆ ಮಾಡತಕ್ಕಂತಹ ತಾಕತ್ತು ನಮಗೆ ಬರುತ್ತೆ. ಇನ್ನ ಅರಿಜಾತ ಹರಂ ಹರಿ ಪರಂ, ದೈತ್ಯರ ತತ್ವಾಭಿಮಾನಿ ದೈತ್ಯರ ನಾಶಕ ಭಗವಂತ ಅಂತ ಚಿಂತನೆ ಮಾಡಿದರೆ ಕರಜಾತ ಅಭಯಂ ಲಭೆ, ಭಗವಂತನ ಅಭಯಕರ ವಿಶೇಷವಾಗಿರತಕ್ಕಂತಹ ಆತನ ಕರದಿಂದ ಅಭಯವನ್ನ ನಾನು ಪಡೆಯುತ್ತೇನೆ ಅಂತ ಇಷ್ಟು ಹೇಳಿ ಇಂಥ ದೇವರನ್ನ ನಾನು ಆರಾಧನೆ ಮಾಡಿದ್ದೇನೆ. ಈ ಆರಾಧನೆ ಹೇಗೆ ಮಾಡಿದ್ದೀರಾ ಅಂತ ಕೇಳಿದರೆ ಬ್ರಹ್ಮದೇವರಿಂದ ವಾಯುದೇವರಿಂದ ಕೂಡಿಕೊಂಡು ನಾನು ಮಾಡಿದೆ. ತೇನಚ ಬ್ರಹ್ಮಣ ಸಾಕಂ ಹರಿಂ ಆರಾಧ್ಯ ಭೂರಿಷಃ, ಭೂರಿಷಃ ಪೂರ್ಣವಾಗಿ ಶ್ರೀಹರಿಯನ್ನ ಆರಾಧನೆ ಮಾಡಿ ತಾಭ್ಯಾಂ ಮಹಾನುಭಾವಾಭ್ಯಾಂ ಮುಚ್ಚೇಹಂ ಕರ್ಮ ಬಂಧನಾತ್ ಹೇಳ್ತಾ ಇದ್ದಾರೆ. ತಾಭ್ಯಾಂ ಮಹಾನುಭಾವಾಭ್ಯಾಂ, ಯಾರು ಮಹಾನುಭಾವರು ಅಂದ್ರೆ ಗಿರಿಜಾಪತಿ ಶಬ್ದೋಕ್ತಾಂ ಹಯವದನ ಬಾದರಾಯಣಾಭ್ಯಾಂ ಅನುಗ್ರಹಾಭ್ಯಾಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ಇಂಥ ಹರಿಯನ್ನ ಆರಾಧನೆ ಮಾಡಿ ವೇದವ್ಯಾಸ ದೇವರು ಮತ್ತು ಹಯಗ್ರೀವ ದೇವರ ಅನುಗ್ರಹದಿಂದ ಬ್ರಹ್ಮವಾಯುಗಳ ಜೊತೆಯಲ್ಲೇ ಇದ್ದುಕೊಂಡು ನಾನು ವಿಶೇಷವಾಗಿ ಕರ್ಮಬಂಧನದಿಂದ ಬಿಡುಗಡೆ ಹೊಂದುತ್ತೇನೆ. ಒಟ್ಟಾರೆ ನಾವು ಚಿಂತನೆ ಮಾಡೋದು, ವಾದಿರಾಜರು ರುಜುಗಣಸ್ಥರಾಗಿರತಕ್ಕಂತಹ ಮಹಾನುಭಾವರು, ಅವರು ಬ್ರಹ್ಮವಾಯುಗಳಿಂದ ಕೂಡಿಕೊಂಡೇ ಸಾಧನೆ ಅವರದ್ದಾಗ್ತಾ ಇದೆ, ಅವರ ಜೊತೆ ಜೊತೆಗೇನೆ ಇದ್ದುಕೊಂಡು ಭಗವಂತನ ಸೇವಾದಿಗಳು ಮಾಡುತ್ತಾ ಇದ್ದಾರೆ. ಅಂಥ ಮಹಾನುಭಾವರನ್ನ ನಾವು ಚಿಂತನೆ ಮಾಡೋಣ. ಬ್ರಹ್ಮದೇವರು ವಾಯುದೇವರನ್ನ ಬಲ ಎಡಭಾಗದಲ್ಲಿ ಇಟ್ಟುಕೊಂಡು ಮಧ್ಯದಲ್ಲಿ ವಾದಿರಾಜರಿದ್ದು ಇಬ್ಬರ ಮೂಲಕ ಅಂದ್ರೆ ವಿಶೇಷವಾಗಿ ತಾವು ಸೇರಿಕೊಂಡು ವಿಷ್ಣು ಭಗವಂತನ ಗುಣಗಳ ನಿರ್ಣಯವನ್ನ ಮಾಡುತ್ತಾ ಸಜ್ಜನರಿಗೆ ಕೊಡತಕ್ಕಂಥ ಅಪರೂಪದ ವಾದಿರಾಜರ ಸುಂದರ ಮೂರ್ತಿಯನ್ನು ಚಿಂತನೆ ಮಾಡಿ ಯಾವಾಗ ಮಂತ್ರವನ್ನ ಜಪ ಮಾಡುವಾಗ, ವಾದಿರಾಜರ ಮಂತ್ರವನ್ನು ಜಪ ಮಾಡುವ ಕಾಲಕ್ಕೆ ವಾದಿರಾಜರ ಚಿಂತನೆ ಮಾಡಿ, ಚಿಂತನೆ ಮಾಡುವ ಕಾಲಕ್ಕೆ ಹೇಗೆ ಹೇಗೆ ಮಾಡ್ತೀರಾ ಅಂದ್ರೆ ಇಂಥ ಭಗವಂತನ ಹೀಗೆ ಹೀಗೆ ಉಪಾಸನೆ ಮಾಡುವವರು ಹೇಳಿದರು. ಹಾಗೆ ಬ್ರಹ್ಮವಾಯುಗಳಿಂದ ಕೂಡಿಕೊಂಡು ಭಗವಂತನ ಉಪಾಸನೆ ಮಾಡತಕ್ಕಂಥವರು, ಕರ್ಮ ಬಂಧನ ಇಲ್ಲದವರು, ಇದೆಲ್ಲ ಜಪ ಮಾಡುವಾಗ ಬರಬೇಕಾದ ಚಿಂತನೆ. ಇನ್ನು ಮುಂದೆ ಹೇಳುತ್ತಾರೆ, ಯತಾಂ ಕೃತ್ವಾ ಶಿಲಾಯಾಂ ಮಮ ಕೃತಿಮತ ಚ ಸ್ಥಾಪಯೇತ್ತಾಂ ಚ ದೃಷ್ಟ್ವಾ ಸಂತ ಸಂತೋಷಭಾಜಃ ಸುಮತಿ ತಮಶಮೈಹಿ ಯುಕ್ತಮಾತ್ಮಾನಮೀಶಂ ಜ್ಞಾತ್ವಾ ದೇವೇಶು ಮುಖ್ಯಂ ಶುಭಗುಣ ಸುಮುಖಂ ನಿತ್ಯ ನಿರ್ಧೂತ ಹೇಯಂ ಮಾಮೇವಂ ಸದ್ಗುಣಾಢ್ಯಂ ಶುಭವಿತದಗತಿಂ ಯಾಂತು ಸಂತಸದಾತೇ. ಇಲ್ಲಿ ಹೇಳುತ್ತಾ ಇದ್ದಾರೆ, ಒಂದು ಹಿಂದಿನ ಗಿರಿಜಾಪತಿಮಾರಾಧ್ಯ ವಿರಜಾರ್ಕಾಯುತದ್ಯುತಿಂ ಸುರಜಾತಚರಂ ದೇವಂ ಅವಿಜಾತ ಹರಂ ಪರಂ ಅಂತ ನಾಲ್ಕು ಭಗವಂತನ ಗುಣಗಳನ್ನು ಚಿಂತನೆ ಮಾಡುವ ವಾಜರಾಜರು. ಅಂದರೆ ಎಲ್ಲಾ ಜೀವರಾಶಿಗಳ ಹೃದಯದಲ್ಲಿರುವ ಬಿಂಬಮೂರ್ತಿಯ ನಾಲ್ಕು ಗುಣಗಳು ಚಿಂತನೆ ಮಾಡ್ತಾ ಇದ್ದಾರೆ. ಗಿರಿಜಾಪತಿ, ವಿರಜಾರ್ಕಾಯುತ ದ್ಯುತಿ, ಸುರಜಾತ ಚರ, ಅರಿಜಾತ ಹರ ಅಂತ ಇಷ್ಟು ಹೇಳಿದಾಗ, ಸುರಜಾತ ಚರ ಅಂದ್ರೆ ದೇವತೆಗಳ ಗುಂಪಿನಲ್ಲಿ ಒಳಗಿದ್ದು ಓಡಾಡುವವ, ಅವರಿಂದ ಸರ್ವ ಕಾರ್ಯಗಳನ್ನು ಮಾಡಿ ಮಾಡಿಸುವವ ಅಂತ ಚಿಂತನೆ ಮಾಡಿದರೆ ಏನು ಫಲ ಬರುತ್ತೆ? ಅದಕ್ಕೆ ನಾಲ್ಕಕ್ಕೆ ನಾಲ್ಕು ಫಲಗಳು ಕೊಟ್ಟರು. ಗಿರಿಜಾಪತಿ ಅಂತ ಹೇಳಿದರೆ ಗುರುಜಾತಮತಿ ಅಂದ್ರೆ, ಗುರುಜಾತಮತಿ ಅಂದ್ರೆ ಒಳ್ಳೆ ತತ್ವಜ್ಞಾನವನ್ನ ಪಡೆಯ, ಒಳ್ಳೆ ತತ್ವಜ್ಞಾನವನ್ನ ಕೊಡಿಸ್ತೇನೆ ಎಲ್ಲರಿಗೂ, ಮತ್ತು ನರಜಾತಿ ಸಂಸೃಜೆ ಹೀನ ಜನ್ಮಗಳನ್ನು ಬಿಡಿಸ್ತೇನೆ. ಹರಿಜಾತ ಗುಣಾಂಧ್ಯಾಯೇ ಎಂದು ಬಂತಲ್ಲ, ಅಲ್ಲಿ ಹೇಳುತ್ತಾರೆ ವ್ಯಾಖ್ಯಾನಕಾರರು, ಹೇಳುತ್ತಾರೆ ಅನಂತಾನಂತ ಬಿಂಬ ನಾಮಕಗಳಾದ, ಬಿಂಬ ನಾಮಕಗಳಾದ ಜಗತ್ತಿನಲ್ಲಿ ಸರ್ವತ್ರ ನಿಯಮನ ಮಾಡುವ ಭಗವಂತನ ವಿಶೇಷವಾದ ಬಿಂಬರೂಪ ಸಮುದಾಯಗಳ ಗುಣಗಳನ್ನು ಚಿಂತನೆ ಮಾಡುತ್ತೇನೆ. ಇಲ್ಲ, ಜೀವರಾಶಿಗಳ ಬಿಂಬ ಅವರವರ ಬಿಂಬವನ್ನು ಅವರವರೇ ಚಿಂತನೆ ಮಾಡುವುದು, ಆದರೆ ರುಜುಗಣಸ್ಥರಿಗೆ ಮಾತ್ರ ಸಕಲ ಬಿಂಬರನ್ನು ಉಪಾಸನೆ ಮಾಡುವ ತಾಕತ್ತು ಅವರಿಗೆ ಮಾತ್ರ ಇದೆ. ಅದೇ ಹರಿ ಜಾತ ಗುಣಾನ್ ಧ್ಯಾಯೆ, ಹರಿ ಬಿಂಬ ಆದ ಜಾತ ಬಿಂಬಗಳ ಸಮೂಹ, ಅದರ ಗುಣಗಳನ್ನು ವಿಶೇಷವಾಗಿ ಚಿಂತನೆ ಮಾಡುತ್ತೇನೆ. ಅರ್ಥ ಏನು ಅಂದರೆ, ಭಗವಂತ ಒಬ್ಬ ಜೀವಿಯನ್ನ ಮೊದಲು ಜನ್ಮ ಏನು ಜನ್ಮ ಮೊದಲು ಒಂದು ಜನ್ಮ ಕೊಡ್ತಾನೆ, ಕೊನೆಯ ಜನ್ಮ ಪರ್ಯಂತ ಅವನಲ್ಲಿ ಏನೇನು ಏನೇನು ಒಳ್ಳೆ ಗುಣಗಳು ಮೂಡ್ತಾ ಬರುತ್ತೆ, ಅದೆಲ್ಲ ಭಗವದ್ ರೂಪ ತಾನು ಗುಣಗಳು ಪ್ರಕಟ ಮಾಡ್ತಾ ಇದ್ರೆ ಅವರಲ್ಲಿ ಮೂಡ್ತಾ ಬರುತ್ತೆ. ಸಾಧನೆ ಅಂದ್ರೆ ಅದೇ, ಇನ್ನು ಅಪರೋಕ್ಷ ಜ್ಞಾನ ಪರ್ಯಂತ ಹಾಗೇ ಮೂಡಿಸ್ತಾ ಬರ್ತಾನೆ. ಬಿಂಬ ಏನು ಮಾಡಿದ್ರೆ ಅವರಲ್ಲಿ ಗುಣಗಳು ಮೂಡ್ತಾ ಬರುತ್ತೆ. ಇಂಥ ಸಕಲ ಜೀವರಾಶಿಗಳಲ್ಲಿ ಆಯಾ ಜೀವರಾಶಿಗಳ ಕರ್ಮಾನುಸಾರ ಒಳಗೆ ಬಿಂಬಮೂರ್ತಿ ಮಾಡುವ ಚರ್ಯಗಳನ್ನೆಲ್ಲ ವಾಜರಾಜರು ತಿಳ್ಕೊಂಡಿದ್ದಾರೆ. ಅದೆಂಥದ್ದು, ಆಯಾ ಜನ್ಮದಲ್ಲಿ ಭಗವಂತ ಹೇಗೆ ಹೇಗೆ ಮಾಡಿಸ್ತಾನೆ, ಹೇಗೆ ಹೇಗೆ ಇಟ್ಟಿರ್ತಾನೆ, ಅವೆಲ್ಲವನ್ನು ಕೂಡ ಚಿಂತನೆ ಮಾಡುತ್ತಾ ಕರಜಾತ ಭಯಂ ಲಭೆ, ಇಷ್ಟು ಜೀವರಾಶಿಗಳ ಒಳಗೆ ಇರುವಂತಹ ಭಗವಂತನ ಚಿಂತನೆಯಿಂದ ಎಲ್ಲರನ್ನೂ ಉದ್ಧಾರ ಮಾಡತಕ್ಕಂಥ ಆ ಭಗವದ್ ರೂಪವನ್ನ ಚಿಂತನೆ ಮಾಡುವ ಭಾಗ್ಯವನ್ನು ನಾನು ಪಡೆದಿದ್ದೇನೆ ಎಂದು ತಿಳಿಸಿಕೊಟ್ಟಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಇತಾಂ ಕೃತ್ವ ಶಿಲಾಯಾಂ ಮಮ ಕೃತಿಮಥ ಚ ಸ್ಥಾಪಯೇ ತಾಂ ಚ ದೃಷ್ಟ್ವಾ. ಈ ವಿಶೇಷವಾಗಿರತಕ್ಕಂಥ ಶಿಲಾಲೇಖನ, ವೇದನಿಧಿಗಳು ಈ ಶಿಲಾಲೇಖನ ಮಾಡಿಸಬೇಕು ಅಂದರು. ವೇದನಿಧಿಗಳು ಶಿಲಾಲೇಖನ ಅಂದರೆ ಕೃತಿಯನ್ನ, ವೃಂದಾವನಾಖ್ಯಾನ ಕೃತಿಯನ್ನ ಚೆನ್ನಾಗಿ ಶಿಲೆಯಲ್ಲಿ ಕೆತ್ತಿಸಿ ಇಟ್ಟವರು ವೇದನಿಧಿಗಳು, ವಾದ್ಯರಾಜರು ಸ್ವಪ್ನದಲ್ಲಿ ಸೂಚನೆ ಕೊಟ್ಟಂತೆ. ತದನಂತರ ಅದ್ಭುತವಾದ ಶಿಲಾಲೇಖನ ಮಾಡಿಸಿದ್ದು ನಮ್ಮ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು. ಅದಕ್ಕೆ ಆಖ್ಯಾನದಲ್ಲಿ ಬಂದಿರತಕ್ಕಂಥ ಸಂಬಂಧ, ಸ್ವರ್ಣವರ್ಣ ಶಿಲಾಯಾಮ್ಯ ಚೀರ್ಣೇನ ಲಿಖಿತಂಕುರು ಅಂತ ಏನು ಹೇಳಿದ್ದಾರೆ ಆ ಮಾತು ಸ್ಪಷ್ಟವಾಗಿ ಅವರಲ್ಲಿ ಅನ್ವಯ ಆಗುತ್ತೆ. ಅವರಿಂದಲೇ ಭಗವಂತ ಆ ಕಾರ್ಯವನ್ನು ಮಾಡಿಸಿದ. ಅದಕ್ಕೆ ಏತಾಂ ಕೃತ್ವ ಶಿಲಾಯಾಂ ಮಮ ಕೃತಿಂ ಅಥ ಚ ಸ್ಥಾಪಯೇತ್, ಮಮ ಕೃತಿಂ ಶಿಲಾಯಾಂ ಕೃತ್ವ ಏತಾಂ ಕೃತಿಂ, ಈ ಕೃತಿಯನ್ನ ಶಿಲೆಯಲ್ಲಿ ಕೆತ್ತಿಸಿ ಸ್ಥಾಪಯೇತ್, ಚೆನ್ನಾಗಿ ಸ್ಥಾಪನೆ ಮಾಡಿ ಎಂದರು. ಎರಡು ಶಿಲೆಗಳು, ಒಂದು ಹೊರಗಿನ ಕಲ್ಲು, ಆ ಕಲ್ಲಿಂದ ಕೆತ್ತಿಸಿ ಮಾಡಿದರೆ ಆಯಾ ಕಾಲಕ್ಕೆ ಸಜ್ಜನರು ಬರ್ತಾರೆ. ಅವರು ಶಿಲೆಯಲ್ಲಿ ಕೆತ್ತಿಸಿ ಸ್ಥಾಪನೆ ಮಾಡಿಸಲಿಕ್ಕೆ ಕಾರಣವೇನು ಅಂತ ಹೇಳಿದರೆ, ಹೇಗೆ ಮಧ್ವರಾಯರು ತಮ್ಮ ಇಡೀ ಗ್ರಂಥಗಳನ್ನೆಲ್ಲ ತಾಮ್ರ ಫಲಕಗಳಲ್ಲಿ ಕೆತ್ತಿಸಿ ಅದನ್ನ ಕಡತೀರ ಅಂಬ ಕಡೆ ಚೆನ್ನಾಗಿ ಭೂಮಿಯಲ್ಲಿ ಇಟ್ಟಿದ್ದಾರೆ. ಯಾಕೆ? ಬಂದವರಿಗೆಲ್ಲ ಅವರೇ ಕೊಡಬಹುದಲ್ಲ, ಈ ಕೆತ್ತಿಸೋದು ಯಾಕೆ ಅಂತ ಹೇಳಿದ್ರೆ, ಮುಂದೆ ಬಂದವರು ಅದನ್ನು ನೋಡಿದಾಗ ಅವರವರಿಗೆ ಏನು ಜ್ಞಾನ ಬೇಕೋ ಪಡ್ಕೊಳ್ಳುತ್ತಾರೆ. ಹಾಗೆ ವಾದರಾಜರು ಕೂಡ ಈ ಸ್ವಪ್ನ ವೃಂದಾವನಾಖ್ಯಾನವನ್ನ ಶಿಲೆಯಲ್ಲಿ ಕೆತ್ತಿಸಿಟ್ಟಾಗ ಆಯಾ ಜೀವರಾಶಿಗಳು ಆಯಾ ಜನ್ಮದಲ್ಲಿ ವಾದರಾಜರ ಅನುಗ್ರಹ ಪಡ್ಕೊಂಡು ಬಂದಾಗ ಆ ಶಿಲಾ ಲೇಖನವನ್ನು ನೋಡಿದ ಕೂಡಲೇ ಅವರಿಗೆ ಹೊಳೆಯುತ್ತಾ ಹೋಗುತ್ತೆ ಭಗವಂತನ ಚಿಂತನಾದಿಗಳೆಲ್ಲ. ಹೇಗೆ ಒಳಗಿರತಕ್ಕಂಥ ವಾಜರಾಜರ ವೃಂದಾವನ ಪಕ್ಕದಲ್ಲಿರುವಂತಹ ಆ ಶಿಲಾಲೇಖನ, ದೊಡ್ಡ ಶಿಲೆ, ಆ ಶಿಲೆಯಲ್ಲಿ ಅನುವೃಂದಾವನಾಖ್ಯಾನ ಇಟ್ಟರೆ ವಾದಿರಾಜರ ಮಂತ್ರದ ಕುರಿತು ಚಿಂತನೆ ಬಂದಾಗ, ಯಾರಿಗೆ? ಆ ಬ್ರಾಹ್ಮಣನೇ ವೃಂದಾವನಾಚಾರ್ಯರಾಗಿ ಬಂದಾಗ ಅಲ್ಲಿ ಸಂಶಯ ಬಂದರೆ ಹೇಗಿರುತ್ತೆ ಅಂತಂದರೆ, ಆವಾಗ ಶಿಲಾಲೇಖನವನ್ನು ನೋಡಿ ಅಂದರೆ ತಮ್ಮ ಶಿಷ್ಯರಿಂದ ಕೂಡಿಕೊಂಡು ನೋಡಿದಾಗ ಶಿಷ್ಯರಿಗೆ ತುಳು ಲಿಪಿಯಲ್ಲಿ ಕಂಡ ಅದೇ ಶಿಲಾ ಇವರಿಗೆ ಸಂಸ್ಕೃತದಲ್ಲೂ ಕಂಡಿತು. ಭ್ರಮೆಯಲ್ಲ, ಸ್ಪಷ್ಟವಾಗಿ ಸಂಸ್ಕೃತದಲ್ಲೇ ಕಾಣ್ತಾ ಇದೆ, ಇವರು ತುಳು ಲಿಪಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ದೇವತಾ ಸನ್ನಿಧಾನ ಇದೆ, ಹಯಗ್ರೀವ ದೇವರ ಸನ್ನಿಧಾನ ಇದೆ, ಬರೇ ಶಿಲೆ ಮಾತ್ರ ಅಲ್ಲ, ಬಂದವರಿಗೆ ಅಪರೂಪದ ಹೊಳೆತ ಬರ್ತಾ ಇದೆ. ಅದರಿಂದ ಅಂಥದ್ದನ್ನ ನೀವು ಚಿಂತನೆ ಮಾಡಿ ಅಂದರೆ ಸ್ಥಾಪನೆ ಮಾಡಬೇಕು. ತಾಂಚ ದೃಷ್ಟ ಸಂತಃ ಸಂತೋಷಭಾಜ. ಇಲ್ಲಿ ಹೇಳ್ತಾರೆ ಯಾರಾದರೆ ಸಜ್ಜನರು ಬರ್ತಾರೆ ಅವರೆಲ್ಲ ಸಂತೋಷಭಾಜ, ಸಂತೋಷ ಪಡ್ತಾರಂತೆ ವಾಜರಾಜರ ಕೃತಿಯನ್ನು ನೋಡಿ. ಇನ್ನು ಹೇಳ್ತಾರೆ ಸುಮತಿ ದಮಶಮೈಹಿ ಯುಕ್ತಂ ಆತ್ಮಾನಂ ಈಶಂ ಜ್ಞಾತ್ವಾ. ವಿಶೇಷವಾಗಿರತಕ್ಕಂಥ ಎಲ್ಲರೂ ಆ ಶಿಲಾ ಲೇಖನವನ್ನು ನೋಡಿ ಮಮ ಈಶಂ ಅಂತ ಹೇಳ್ತಾರೆ, ಆತ್ಮಾನಂ ಈಶಂ, ನನ್ನ ಒಳಗಿರತಕ್ಕಂಥ ಹಯಗ್ರೀವ ದೇವರನ್ನ ಅವರವರ ಬಿಂಬಮೂರ್ತಿಯಿಂದ ಅಭಿನ್ನರಾಗಿ ಚಿಂತಿಸಿ ಎಲ್ಲರೂ ಕೂಡ ನನ್ನ ಒಳಗೆ ಏನು ಭಗವಂತನ ರೂಪ ನಿಂತಿದೆ ಆ ರೂಪವನ್ನು ನೋಡಿ ತಮ್ಮೊಳಗೆ ಬಿಂಬನನ್ನು ಚಿಂತಿಸಿ ಆ ಹಯಗ್ರೀವನೇ ನಮ್ಮ ಬಿಂಬ ಅಂತ ಚಿಂತನೆ ಮಾಡುತ್ತಾರೆ. ಹೇಗೆ ಸುಮತಿ ದಮಶಮೈಹಿ ಯುಕ್ತಂ ಆತ್ಮಾನಂ ಈಶಂ ಜ್ಞಾತ್ವ. ಇಲ್ಲಿ ಇಷ್ಟು ಸುಂದರವಾದ ವಿಚಾರವನ್ನು ಹೇಳುತ್ತಾ ಇದ್ದಾರೆ. ಬರುವವರೆಲ್ಲ ಹೇಗಿರ್ತಾರೆ ಅಂದರೆ ತಮ್ಮ ತಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ಸಾಧನೆ ಮಾಡಲಿಕ್ಕೆ ಹೊರಟವರು ಬರುತ್ತಾರೆ. ಆ ಒಳ್ಳೆ ಸಾಧನೆ ನಮ್ಮಲ್ಲಿ ಮೂಡಬೇಕಾದ್ರೆ ಒಳ್ಳೆ ಒಳ್ಳೆ ಗುಣಗಳು ನಮ್ಮಲ್ಲಿ ಬಂದಿರಬೇಕು. ಒಳ್ಳೆ ಗುಣಗಳು ಬಂದ್ರೇನೆ ಒಳ್ಳೆ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆ ಒಳ್ಳೆ ಗುಣಗಳು ಬರಬೇಕಾದ್ರೆ ಹೇಗೆ ಅಂತ ಪ್ರಶ್ನೆ ಬಂದಾಗ ನಮ್ಮ ಒಳಗಿರತಕ್ಕಂಥ ಬಿಂಬ ಮೂರ್ತಿಯಲ್ಲಿ ಆಯಾ ಗುಣಗಳ ಚಿಂತನೆ ಮಾಡಿದರೆ ನಮ್ಮಲ್ಲಿ ಯಾವ ಯಾವ ಗುಣಗಳು ಮೂಡಿ ಬರಬೇಕೋ ಅಂಥ ಗುಣಗಳನ್ನ ನಮ್ಮ ಬಿಂಬ ಮೂರ್ತಿಯಲ್ಲಿ ಚಿಂತನೆ ಮಾಡಿದರೆ ನಮ್ಮಲ್ಲಿ ಆ ಭಗವಂತನ ರೂಪ ಆ ಗುಣಗಳನ್ನು ಪ್ರಕಟ ಮಾಡಿದರೆ ಅವಾಗ ನಮ್ಮಲ್ಲಿ ಬರುತ್ತೆ ಗುಣಗಳು. ಏನು ಯಾರ್ಯಾರು ಸಾಧನೆ ಮಾಡಬೇಕೋ ಸಾಧನೆಗೆ ಎಷ್ಟೆಷ್ಟು ಯಾವ್ಯಾವ ಗುಣಗಳು ಬೇಕೋ ಆಯಾ ಗುಣಗಳನ್ನ ಅವರವರ ಬಿಂಬಮೂರ್ತಿಯಲ್ಲಿ ಚಿಂತನೆ ಮಾಡಿದರೆ ಆಯಾ ಅವರವರ ಬಿಂಬಮೂರ್ತಿ ಆಯಾ ಗುಣಗಳನ್ನು ಪ್ರಕಟ ಮಾಡಿದರೆ ಪ್ರಕಟ ಮಾಡಿದಾಗ ಇವರಲ್ಲಿ ಆಯಾ ಗುಣಗಳು ಪ್ರಕಟ ಆಗುತ್ತೆ ಅದು ಪಡ್ಕೊಳ್ಳುತ್ತಾರೆ. ಇಲ್ಲಿ ಇವೆಲ್ಲ ಸರಿಯಾಯಿತು. ವಾದಿರಾಜರ ವೃಂದಾವನದಲ್ಲಿ ದೇವರ ಚಿಂತನೆ ಯಾಕೆ ಅಂದರೆ ನಮ್ಮಲ್ಲಿ ಯಾವ ಗುಣಗಳು ಮೂಡಿ ಬರಬೇಕೋ ನಮ್ಮ ಬಿಂಬಮೂರ್ತಿ ಯಾವ ಗುಣಗಳು ಪ್ರಕಟ ಮಾಡಬೇಕೋ ಅಂಥ ಗುಣಗಳನ್ನು ಪ್ರಕಟ ಮಾಡಿಯೇ ನಿಂತಿದ್ದಾನೆ ಹಯಗ್ರೀವ. ಹೇಗಿದ್ದಾನಾತ ಅಂದ್ರೆ ಯಾರು ದರ್ಶನ ಮಾಡುತ್ತಾರೆ ಅವರಲ್ಲಿ ಯಾವ ಯಾವ ಗುಣಗಳು ಮೂಡಬೇಕೋ ತಕ್ಕಂತೆ ಗುಣಗಳು ಪ್ರಕಟ ಮಾಡಿ ನಿಂತಿರುತ್ತಾನೆ. ಯಾರ್ಯಾರಿಗೆ ಬೇಕೋ ಸರ ಒಂದೇ ಕಾಲದಲ್ಲಿ 10 ಜನ ನೋಡುತ್ತಾರ 10 ರೀತಿಯಲ್ಲೂ ಅವರವರ ಗುಣಗಳನ್ನು ಪ್ರಕಟ ಮಾಡಿ ದರ್ಶನ ಕೊಡುತ್ತಾನೆ. ಅಂಥ ಸಾಮರ್ಥ್ಯ ಸ್ವಾಮಿಯದ್ದು. ಅದರಿಂದ ಇಲ್ಲಿ ಬಂದಾಗ ಆ ಹಯಗ್ರೀವರನ್ನ ಏನಂತ ಚಿಂತನೆ ಮಾಡಬೇಕು? ಸಜ್ಜನರು ಬಂದಾಗ ಅವರು ಉಪದೇಶ ಬರುತ್ತೆ, ವಾದರಾದರೆ ಅವರೇ ಗುರುಗಳ ಮೂಲಕ ಉಪದೇಶ ಕೊಡುತ್ತಾರೆ. ನಿಮ್ಮಲ್ಲಿ ಇಂತಿಂಥ ಗುಣಗಳು ಮೂಡಿ ಬರಬೇಕು ಅಥವಾ ನನ್ನಲ್ಲಿ ಯಾವ ಒಳ್ಳೆ ಗುಣಗಳು ಮೂಡಿ ಬರಬೇಕೋ ಅಂಥ ಗುಣಗಳನ್ನ ಅಂಥ ರೂಪಗಳನ್ನ ಪ್ರಕಟ ಮಾಡಿದ ಹಯಗ್ರೀವ ಅಲ್ಲಿದ್ದಾನೆ, ಅವನಿಂದ ಅಭಿನ್ನನಾದ ಸ್ವಾಮಿ ನನ್ನಲ್ಲಿದ್ದಾನೆ ಅಂತ ಅವರ ಒಳಗಿರತಕ್ಕಂಥ ಹಯಗ್ರೀವನಿಂದ ಅಭಿನ್ನನಾದ ತಮ್ಮ ಬಿಂಬಮೂರ್ತಿಯನ್ನು ಚಿಂತಿಸಿ ಸ್ವಾಮಿ ನನ್ನಲ್ಲಿ ಯಾವ ಯಾವ ಗುಣಗಳು ಮೂಡಬೇಕೋ ಅದನ್ನ ಮೂಡಿಸಯ್ಯ ಅಂತ ಭಗವಂತನ ಶರಣಾಗತರಾಗ್ತಾರೆ. ಹೇಳ್ತಾರೆ ಸುಮತಿ ದಮ ಶಮೈಹಿ ಯುಕ್ತಂ ಆತ್ಮಾನಂ ಈಶಂ. ಸುಮತಿ ಒಳ್ಳೆ ಶೋಭನಕರವಾದಂಥ ಮತಿ ಅಂದರೆ ಶೋಭನಕರವಾದಂಥ ಮತಿ ಅಂದರೆ ಶ್ರೀಮದ್ ಆಚಾರದ ಸಚ್ಚಾಸ್ತ್ರದ ನಿಶ್ಚಯ ಜ್ಞಾನ ಇರತಕ್ಕಂಥ ಮತಿ. ಒಂದು ಇಡೀ ಶಾಸ್ತ್ರವೆಲ್ಲ ಬಂತು. ಇನ್ನ ದಮ ಇಂದ್ರಿಯ ನಿಗ್ರಹ, ಶಮ ಭಗವಂತನಲ್ಲೇ ಬುದ್ಧಿ ಇರೋದು, ಈ ಮೂರು ಕೂಡ ಭಗವಂತ ಪ್ರಕಟ ಮಾಡಿದರೆ ನಮ್ಮಲ್ಲಿ ಬರುತ್ತೆ. ಅಂಥ ಗುಣಗಳನ್ನ ಭಗವಂತ ವಾದಿರಾಜರೊಳಗಿರುವ ಹಯಗ್ರೀವ ಪ್ರಕಟ ಮಾಡಿಯೇ ಇದ್ದಾನೆ. ಅವನಿಂದ ನಮ್ಮ ಬಿಂಬನನ್ನ ಅಭಿನ್ನ ಅಂತ ಚಿಂತನೆ ಮಾಡುತ್ತಾ ಬಂದರೆ ನಮ್ಮಲ್ಲೂ ಭಗವಂತ ಅಪರೂಪವಾಗಿ ಆಯಾ ಗುಣಗಳನ್ನ ಹೊರಗೆ ಹಾಕ್ತಾ ಬರ್ತಾನೆ. ಅಂಥ ಕಾಲಕ್ಕೆ ನಮ್ಮಲ್ಲಿ ಏನಾಗುತ್ತೆ? ಈಶಂ ಜ್ಞಾತ್ವಾ. ಅಂಥ ಭಗವಂತನ ಸನ್ನಿಧಾನ ಪಾತ್ರರಾದವರು ವಾದಿರಾಜರು ಅಂತ ತಿಳ್ಕೊಂಡು ದೇವೇಶು ಮುಖ್ಯಂ ಜ್ಞಾತ್ವಾ. ಇಷ್ಟು ಭಗವಂತನ ಚಿಂತನೆ. ಆ ಭಗವಂತನ ಚಿಂತನೆ ನಮ್ಮಲ್ಲಿ ಏನೇನು ಗುಣಗಳು ಮೂಡಬೇಕೋ ಅಂಥ ಗುಣಗಳಿಂದ ಕೂಡಿದ ಭಗವಂತ ಅಂತ ಚಿಂತನೆ. ಅದು ವಾದಿರಾಜರ ದುರುಳಂತರ್ಯಾಮಿ ಯಾಕೆ ಮಾಡಬೇಕು? ನಮ್ಮ ಪಾಡಿಗೆ ನಾವು ಎಲ್ಲಿ ಬೇಕಾದ್ರೂ ಮಾಡುತ್ತೇವೆ ಅಂದ್ರೆ ಹೇಳ್ತಾರೆ, ಆಖಣಾಶ್ಮ ಸಮರಾಗಿರತಕ್ಕಂಥ ಬ್ರಹ್ಮ ವಾಯುಗಳು ಅವರ ಸಮಾನರಾದ ವಾದಿರಾಜರು ರುಜುಗಣಸ್ಥರು ಮಾತ್ರ ಆಖಣಾಶ್ಮ ಸಮರು. ಅಂದರೆ ಮಿಕ್ಕ ಯಾರಲ್ಲೂ ನಾವು ಚಿಂತನೆ ಮಾಡಿ ರುಜುಗಣಸ್ಥರು ಬಿಟ್ಟರೆ, ಮಿಕ್ಕ ಯಾರಲ್ಲಾದರೂ ಭಗವಂತನ ಚಿಂತನೆ ಮಾಡಲಿಕ್ಕೆ ಹೋದರೆ ಆ ಪ್ರತಿಮೆಯನ್ನ ದೈತ್ಯರು ಕದಲಿ ಹಾಕ್ತಾರೆ, ನಮ್ಮ ಸಾಧನೆಯನ್ನೆಲ್ಲ ಧ್ವಂಸ ಮಾಡುತ್ತಾರೆ. ಅದು ತಪ್ಪಿ ಹೋಗಬೇಕಾದರೆ ವಾದಿರಾಜರ ಮಹಿಮೆಯನ್ನು ತಿಳ್ಕೋಬೇಕು, ವಾದಿರಾಜರ ಒಳಗಿರುವ ಹಯಗ್ರೀವನ ಮಹಿಮೆಯನ್ನು ತಿಳ್ಕೋಬೇಕು, ನಮ್ಮಲ್ಲಿ ಯಾವ ಯಾವ ಗುಣಗಳು ಪ್ರಕಟ ಮಾಡಲಿಕ್ಕಾಗಿ ಅವರೊಳಗೆ ಸ್ವಾಮಿ ನಿಂತಿದ್ದಾನೆ ಎಂಬುದು ತಿಳಿದು ಆ ಹಯಗ್ರೀವನನ್ನ ಅಂಥ ಗುಣಗಳ ಚಿಂತನ ಜೊತೆಗೆ ವಾದಿರಾಜರನ್ನೂ ಚಿಂತನೆ ಅವಶ್ಯ ಮಾಡಲೇಬೇಕು. ವಾದಿರಾಜರ ಚಿಂತನ ಅಂದ್ರೆ ಬ್ರಹ್ಮ ವಾಯುಗಳ ಸಹಿತರಾದ ರಾತವ್ಯರ ಚಿಂತನ ಅಂತರ್ಥ ಅಷ್ಟೇ ಹೊರತು ಬ್ರಹ್ಮವಾಯುಗಳನ್ನ ಬಿಟ್ಟು ಲಾತವ್ಯರ ಚಿಂತನ ಅಂತ ಇಲ್ಲ. ಕೆಲವರು ತಪ್ಪು ತಿಳ್ಕೊಂಡಿರ್ತಾರೆ, ನಾವು ವಾದಿರಾಜ ಗುರುವಂತರದ ಹಯಗ್ರೀವ ಅರ್ಪಣ ಮಸ್ತು ಅಂತ ಹೇಳಿಬಿಡುತ್ತೇವೆ, ಇನ್ನು ಬ್ರಹ್ಮವಾಯುಗಳ ಪ್ರಸಕ್ತಿಯೇ ಇಲ್ಲ ನಮ್ಮ ಜೀವನದಲ್ಲಿ, ಯಾರು ಬೇಕಾಗಿಲ್ಲ, ವಾದಿರಾಜರೊಂದೇ ಸಾಕು ಅಂದ್ರೆ ತಪ್ಪು ತಿಳುವಳಿಕೆ. ಅದು ವಾದಿರಾಜರನ್ನ, ಪ್ರಾಣದೇವರನ್ನ, ಬ್ರಹ್ಮದೇವರನ್ನ ಚಿಂತನೆ ಅವಶ್ಯ ಮಾಡಲೇಬೇಕು ಎಂಬುದರ ಚೆನ್ನಾಗಿ ಅದಕ್ಕೆ ತಾಭ್ಯಾಂ ಮಹಾನುಭಾವಾಭ್ಯಾಂ ಅಂತ ಹೇಳ್ತಾ ಇದ್ದಾರೆ. ಆ ಇಬ್ಬರು ಮಹಾನುಭಾವರಿಂದ ಕೂಡಿಕೊಂಡು ನಾನು ಭಗವಂತನ ಆರಾಧನೆ ಮಾಡುತ್ತೇನೆ ಅಂತ ತಿಳಿಸಿಕೊಟ್ರು. ಅದಕ್ಕೆ ಹೇಳ್ತಾರೆ, ಜ್ಞಾತ್ವಾ ದೇವೇಶು ಮುಖ್ಯಂ ಶುಭ ಗುಣ ಸುಮುಖಂ ನಿತ್ಯ ನಿರ್ಧೂತ ಹೇಯಂ. ಇಂಥ ನನ್ನನ್ನ ಎಂಥ ನನ್ನನ್ನ ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತ ಹೇಗಿದ್ದಾನೆ ಹಯಗ್ರೀವ, ಒಳ್ಳೆ ಒಳ್ಳೆ ಗುಣಗಳನ್ನ ಪ್ರಕಟ ಮಾಡಲಿಕ್ಕೆ ಅಂಥ ರೂಪದಿಂದ ಕೂಡಿಕೊಂಡಿದ್ದಾನೆ. ಅಂಥ ಭಗವಂತನ ಹೊತ್ತುಕೊಂಡ ವಾದಿರಾಜರ ಮೂರ್ತಿಯೂ ಹೇಗಿದೆ? ಸುಮತಿ ದಾಮ ಶಮ ಮೊದಲಾದ ಗುಣಗಳಿಂದ ಅವರು ಕೊಡಿದ್ದಾರೆ. ಇವಾಗೆ ನಮ್ಮಲ್ಲಿ ಗುಣಗಳು ಮೂಡಬೇಕು, ಮೂಡಬೇಕಾದರೆ ನಮ್ಮ ಬಿಂಬ ಮೂರ್ತಿ ತನ್ನ ಗುಣಗಳು ಪ್ರಕಟ ಮಾಡಬೇಕು, ನಮ್ಮಲ್ಲಿ ಮೂಡಬೇಕು. ಆದರೆ ಮಧ್ಯೆ ಯಾರಿಲ್ಲ, ಡೈರೆಕ್ಟ್ ದೇವರು ನಾವು ಮಾತ್ರ ಅಂತ ತಿಳಿಯಬೇಡಿ. ಮಧ್ಯೆ ಇದ್ದಾರಲ್ಲ ತತ್ವಾಭಿಮಾನಿಗಳು, ಅದರಲ್ಲಿ ಪ್ರಧಾನರಾದ ವಾದಿರಾಜರಿದ್ದಾರೆ. ದೇವ ತನ್ನಲ್ಲಿ ಗುಣಗಳು ಪ್ರಕಟ ಮಾಡಿದರೆ, ವಾದಿರಾಜರಲ್ಲಿ ಗುಣಗಳು ಪ್ರಕಟ ಆದರೆ ಅಂಥಂಥದ್ದೇ ಗುಣಗಳು, ಅಂಥ ಗುಣಗಳು ನಮ್ಮಲ್ಲಿ ಪ್ರಕಟ ಆಗುತ್ತೆ. ಏಕಕಾಲದಲ್ಲಿ ವಾದಿರಾಜರ ದರ್ಶನ ಮಾಡಲಿಕ್ಕೆ ಬಂದಂತಹ ಅನೇಕ ಜನ ಭಕ್ತ ಸಮೂಹ ಇದ್ದರೆ ಅವರವರಲ್ಲಿ ಏನೇನು ಗುಣಗಳು ಮೂಡಬೇಕು ಒಬ್ಬೊಬ್ಬರಲ್ಲಿ, ಅಂತಂತ ಗುಣಗಳಿಂದ ವಾದಿರಾಜರು ಕಾಣಿಸ್ತಾರೆ ಅವರಿಗೆ. ಅವರು ವಾದಿರಾಜರನ್ನ ಆಯಾ ಗುಣಗಳಿಂದಲೇ ಉಪಾಸನೆ ಮಾಡುತ್ತಾರೆ. ಅಂಥ ಕಾಲಕ್ಕೆ ಅವರಲ್ಲಿ ಅಂತಹ ಗುಣಗಳು ಮೂಡುತ್ತೆ. ಆದ ಕಾರಣ ದೇವರನ್ನ ಆತನ ಚಿಂತನೆ ಮಾಡಿ, ನನ್ನ ಒಳಗಿರುವ ಹಯಗ್ರೀವನನ್ನ, ನನ್ನನ್ನು ಆತನ ಅನುಗ್ರಹ ಪಾತ್ರ ಅಂತ ಚಿಂತನೆ ಮಾಡಿ. ಜ್ಞಾತ್ವಾ ದೇವೇಶು ಮುಖ್ಯಂ, ದೇವತೆಗಳಲ್ಲಿ ಮುಖ್ಯರು ಅಂದ್ರೆ ರುಜುಗಣಸ್ಥರು ಅಂತ ತಿಳಿದುಕೊಂಡು ಹೇಳುತ್ತಾರೆ, ಶುಭ ಗುಣ ಸುಮುಖಂ ನಿತ್ಯ ನಿರ್ಧೂತ ಹೇಯಂ. ವಾದಿರಾಜರನ್ನ ಏನು ಚಿಂತನೆ ಮಾಡಬೇಕು ಅಂದ್ರೆ ಹೇಳುತ್ತಾರೆ, ಶುಭ ಗುಣ ಸುಮುಖಂ, ಎಲ್ಲಾ ಶುಭ ಗುಣಗಳಿಂದ ಕೂಡಿಕೊಂಡು. ಅಂದರೆ ಇಲ್ಲಿ ನೋಡಿ, ಚೆನ್ನಾಗಿದೆ, ಸರಿಯಾಗಿ ತಲೆಯಲ್ಲಿ ತಂದುಕೊಂಡ್ರೆ ಸಂತೋಷ ಆಗುತ್ತೆ. ನಮ್ಮಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಏನು ಮೂಡಬೇಕೋ, ಅಂಥ ಗುಣಗಳನ್ನು ಮೂಡಿಸಲಿಕ್ಕೆ ಯಾವ ಭಗವಂತ ಬೇಕೋ, ನಮ್ಮ ಬಿಂಬಮೂರ್ತಿಯಿಂದ ಅಭಿನ್ನನಾದ ತಮ್ಮ ಬಿಂಬಮೂರ್ತಿಯನ್ನ ಮೊದಲೇ ಚಿಂತನೆ ಮಾಡಿ ಆ ಸ್ವಾಮಿ ಪ್ರಸನ್ನನಾಗಿ ಯಾವ ಗುಣಗಳು ಪ್ರಕಟ ಮಾಡಿರುತ್ತಾನೆ, ಇನ್ನೇನು ನಮಗೆ ಫಲ ಕೊಡಬೇಕಷ್ಟೆ, ಫಲ ಕೊಡಬೇಕಷ್ಟೆ. ಆ ಥರ ಭಗವಂತನನ್ನ ಮಾಡಿಕೊಂಡು ಅಂಥ ಫಲಗಳನ್ನ ತಮ್ಮಲ್ಲಿ ತಾವು ಅಂದ್ರೆ ಆ ಗುಣಗಳನ್ನ ಪ್ರಕಟ ಮಾಡುತ್ತಾ ನಮಗೆ ಸುಮುಖರ ಆಗಿದ್ದಾರೆ. ಶುಭ ಗುಣ ಸುಮುಖಂ. ಮಗ ಅವನಿಗೆ ಎಲ್ಲ ಬೇಕು, ಅಪ್ಪನ ಕೇಳಬೇಕು, ಅಪ್ಪ ಸ್ಯಾಂಕ್ಷನ್ ಮಾಡಬೇಕು, ಬರಬೇಕು. ಬೆಳಿಗ್ಗೆ ಮಗ ಅರ್ಜೆಂಟಾಗಿ ಹೋಗಬೇಕು, ರಾತ್ರಿ ಅಪ್ಪನ ಕೇಳಲಿಕ್ಕಾಗಲಿಲ್ಲ, ಬಂದಿದ್ದಾನೆ ಬೆಳಿಗ್ಗೆ ಓಡಬೇಕು. ಅವನದೇನೋ ಪರ್ಸನಲ್ ಎಲ್ಲ ಇದೆ, ಅದು ಬೇಕು ಇದು ಬೇಕು ಎಲ್ಲ ಇದೆ. ಅಪ್ಪ ಕೊಡ್ತಾನೋ ಇಲ್ಲೋ, ಏನು ಮಾಡ್ತಾನೋ ಏನೋ ಅಂದಾಗ ತಾಯಿ ಹೋಗಿ ರಾತ್ರಿ ಇವನು ಮಲಗಿದಾಗ ಅಪ್ಪನ ಹತ್ರ ಹೋಗಿ ಗಂಡನ ಹತ್ರ ಆತನ ಹತ್ರ ಕೇಳಿ ಅವ್ರು ಏನಿದ್ರೆ ಅವ್ರು ಪ್ರಸನ್ನ ಮಾಡಿಕೊಂಡು ಅವರನ್ನ ಮಗನಿಗಾಗಿ ಕೇಳಿ ನೋಡಿ, ತಮಗಾಗಿಲ್ಲ ಹೆಂಡತಿ, ಮಗನಿಗಾಗಿ ಕೇಳಿ ಆ ಮಗನಿಗೆ ಬೇಕಾದನ್ನೆಲ್ಲ ಆ ಅಪ್ಪನಿಂದ ಪಡ್ಕೊಂಡು ಬೆಳಿಗ್ಗೆ ಎದ್ದ ಕೂಡಲೇ ಮಗ ಬಂದ ಕೂಡಲೇ ಪ್ರಸನ್ನಳಾಗಿ ಬಾರೋ ನಿಮ್ಮಪ್ಪನ ಕೇಳಿ ಇಟ್ಟಿದ್ದೇನೆ ಎಲ್ಲ ತಗೊಂಡು ಹೋಗುವಂತ ತಾಯಿ ಹೇಗೆ ಕೊಡತಾಳೋ ಹಾಗೆ ವಾದಿರಾಜರು ಆ ಹಯಗ್ರೀವರನ್ನ ಉಪಾಸನೆ ಮಾಡಿ ನಮಗಾಗಿ ಉಪಾಸನೆ ಮಾಡಿ ಇನ್ನ ಆತ ಕೊಟ್ಟಂತ ಆತ ಏನು ಗುಣಗಳು ಪ್ರಕಟ ಮಾಡಿರ್ತಾನೆ ಅದು ಡೈರೆಕ್ಟ್ ನಂಬರ್ಲಿಕ್ಕಿಲ್ಲ. ವಾದಿರಾದರು ತಮ್ಮ ಗುಣಗಳು ಪ್ರಕಟ ಮಾಡಿದರೆ ನಮ್ಮ ಬಿಂಬರಲ್ಲ, ಬಿಂಬರನಿ ಪರಸೋತ್ತಮರು ಪ್ರತಿಬಿಂಬರನಿ ಪರಸ್ವಾವರರು. ಅಂಥ ವಾದಿರಾದರು ತಮ್ಮ ಗುಣಗಳು ಪ್ರಕಟ ಮಾಡುತ್ತಾ ನಮ್ಮಲ್ಲಿ ಗುಣಗಳು ಪ್ರಕಟ ಮಾಡಲಿಕ್ಕೆ ಸಿದ್ಧರಾಗಿ ನಮಗೆ ದರ್ಶನ ಕೊಡ್ತಾರಂತೆ. ಶುಭ ಗುಣ ಸುಮುಖಂ, ಸುಮುಖರಾಗಿ ದರ್ಶನ ಕೊಡ್ತಾರಂತೆ. ಅಷ್ಟೇ ಅಲ್ಲ, ಇನ್ನೇನು ಒಳ್ಳೆ ಗುಣಗಳಿಂದ ಕೂಡಿಕೊಂಡು ದರ್ಶನ ಕೊಡ್ತಾ ಇದ್ದಾರೆ. ನಿತ್ಯ ನಿರ್ಧೂತ ಹೇಯಂ ಹೇಳ್ತಾರೆ ಇವರಿಗೆ ಎಂದೂ ಕೂಡ ಹೇಯ ಹಾತುಂ ಯೋಗ್ಯಂ ಹೇಯಂ, ಬಿಡಬೇಕಾಗಿದ್ದಂಬುದು ಇವರಲ್ಲಿ ಏನೂ ಇಲ್ಲ. ಅಂದರೆ ಕಲ್ಮಶಗಳು ಇಲ್ಲವೇ ಇಲ್ಲ, ಬಿಡ ಕಲ್ಮಶಗಳು ಬಿಡಬೇಕು, ಬಿಡಲಿಕ್ಕೆ ಬೇಕಾದ ಕಲ್ಮಶಗಳು ನಮ್ಮಲ್ಲಿ ತುಂಬ ಕೂತಿವೆ. ಆದ್ದರಿಂದ ಕಲ್ಮಶಗಳು ಶೂರೂ ಇಲ್ಲದವರು, ಯಾಕೆ ಅವರ ಬಿಂಬ ಮೂರ್ತಿಯಾದ ಭಗವಂತ ಅವನೂ ಕಲ್ಮಶ ಇಲ್ಲದವ, ಕಲ್ಮಶಗಳ ಗಂಧವೂ ಇಲ್ಲದವ, ಇವರೂ ಅಂಥವರೇ ಅಂತ ಸ್ಪಷ್ಟವಾಗಿ ಚಿಂತನೆ ಮಾಡುತ್ತಾ ಇದ್ರೆ ನಮ್ಮಲ್ಲೂ ಕಲ್ಮಶಗಳೆಲ್ಲ ಕಷ್ಮಲಗಳು ಹೋಗಿಬಿಡುತ್ತೆ. ಅದನ್ನು ಹೇಳುತ್ತಾರೆ, ಜ್ಞಾತ್ವಾ ದೇವೇಶು ಮುಖ್ಯಂ ಶುಭ ಗುಣ ಸುಮುಖಂ ನಿತ್ಯ ನಿರ್ಧೂತ ಹೇಯಂ ಮಾಮೇವಂ ಸದ್ಗುಣಾಢ್ಯಂ. ಜ್ಞಾತ್ವಾ ಈ ರೀತಿಯಾಗಿ ಸದ್ಗುಣಗಳದೆ ಒಳ್ಳೆ ಗುಣಗಳಿಂದ, ಸದ್ಗುಣಗಳು ಅಂದರೆ ಭಗವಂತನನ್ನೇ ಚಿಂತನೆ ಮಾಡುತ್ತಾ ನನ್ನಲ್ಲಿ ಬಂದಿರುವಂತಹ ಗುಣಗಳೆಲ್ಲ ಶ್ರೀಹರಿಯ ಅನುಗ್ರಹದಿಂದ ಬಂದಿದ್ದು ಎಂಬ ಎಚ್ಚರ ಯಾರಲ್ಲಿ ಮೂಡಿರುತ್ತೆ ಅಂಥವರ ಗುಣಗಳು ಸದ್ಗುಣಗಳು. ಆ ಸದ್ಗುಣಗಳಿಂದ ಆಢ್ಯರವರು, ನಮ್ಮಲ್ಲೂ ಗುಣಗಳು ಮೂಡುತ್ತೆ ಆದರೆ ಅಹಂಕಾರ ಮೂಡಿರುತ್ತೆ, ನಂದೇ ಇದು ನಾನೇ ಒಳ್ಳೆವ ಅಂತ. ಅವರಲ್ಲಿ ಹಾಗಲ್ಲ, ಏನೇನು ಗುಣಗಳಿವೆ ಅದರ ಹಿಂದೆ ಎಚ್ಚರ ಕಟ್ಟೆಚ್ಚರ ಕೂತಿದೆ ಶ್ರೀಹರಿ ಕೊಟ್ಟದ್ದು ಅಂತ. ಅಂಥ ವಿಶೇಷವಾದ ಸದ್ಗುಣಾಢ್ಯಂ ಗುಣಗಣಗಳಿಂದ ಪೂರ್ಣರಾದವರು ಅಂತ ತಿಳಿದುಕೊಂಡು ಶುಭ ವಿತತ ಗತಿಂ ಯಾಂತು ಸಂತಸ್ಸದಾತೇ ಅಂತ ಹೇಳ್ತಾ ಇದ್ದಾರೆ. ಶುಭ ವಿತತ ಗತಿಂ, ಶುಭ ವಿತತ ಗತಿಂ ಅಂದರೆ ಹೇಳ್ತಾರೆ ಶುಭಕರವಾದ ವಿತತ ಗತಿಂ, ಗತಿಯನ್ನು ಪಡೆಯುತ್ತಾರೆ. ಎಂಥ ಗತಿ? ತತಂ ಗತಿಂ ಅಂದರೆ ಎಲ್ಲ ಕಡೆ ವ್ಯಾಪ್ತವಾದ ಗತಿ, ಅದೆಂಥದ್ದು ವಿತತಂ ವಿಶೇಷವಾಗಿ ವ್ಯಾಪ್ತವಾದ ಗತಿ, ಅದೆಂಥದ್ದು ಅಂದರೆ ಶುಭಕರವಾದ ವಿಶೇಷವಾಗಿ ವ್ಯಾಪ್ತವಾದ ಗತಿಯನ್ನು ಪಡೆಯುತ್ತಾರೆ. ಏನದು ಅಂದರೆ ವೈಕುಂಠಾದಿ ಲೋಕಗಳು ಭಗವಂತನ ಸನ್ನಿಧಾನ, ಅದು ಗತಿ. ಎಂಥ ಗತಿ? ತತ ಗತಿ, ವೈಕುಂಠಾದಿ ಲೋಕಗಳೆಲ್ಲ ವ್ಯಾಪ್ತವಾಗಿದೆ. ಅಷ್ಟೇ ಅಲ್ಲ ವಿತತ ಗತಿ ಅಂತ ಹೇಳ್ತಾ ಇದ್ದಾರೆ. ವಿತತ ಗತಿ ಅಂತ ಹೇಳಿದರೆ ಭಗವಂತನ ದರ್ಶನಾದ ಮೇಲೆ ಎಲ್ಲರನ್ನೂ ವೈಕುಂಠದಲ್ಲೇ ಇರಬೇಕು ಅಂತ ನಿಯಮ ಏನಿಲ್ಲ. ಭಗವಂತ ಕೆಲವರನ್ನ ನೀ ಭೂಲೋಕಕ್ಕೆ ಹೋಗ್ರಿ, ಎಲ್ಲಾ ಕಡೆ ಹೋಗ್ರಿ ಅಂತ ಕಳಿಸಿಕೊಡುತ್ತಾನೆ. ಮತ್ತೆ ಭೂಲೋಕದಲ್ಲಿ ಮತ್ತೆ ನಾವು ಬಿದ್ದಿರಬೇಕಾದ ಇಲ್ಲ, ಆತನ ವೈಕುಂಠ ಶಬ್ದವಾಚ್ಯ ರೂಪ ಎಲ್ಲಾ ಕಡೆ ನಿಂತಿದೆ. ಅವರು ಈ ಭೂಲೋಕದಲ್ಲಿ ಬಂದರೂ ಕೂಡ ವೈಕುಂಠದಲ್ಲಿದ್ರೆ ಏನು ಸುಖವಾಗಿರ್ತಾರೆ ಅಷ್ಟೇ ಸುಖವಾಗಿ ಇಲ್ಲಿ ತಿರುಗಾಡ್ತಾ ಇರ್ತಾರೆ. ಯಾಕೆ? ಭಗವಂತನ ರೂಪವನ್ನೇ ನೋಡ್ತಾ ಇರ್ತಾರೆ. ಅಂದರೆ ದೇವರು ಆತನ ವೈಕುಂಠಾದಿ ಸ್ಥಾನ ಎಂಥದ್ದು? ಗತಿ. ಎಂಥದ್ದು? ತತ ಗತಿ ಅಂದರೆ ಎಲ್ಲಾ ಕಡೆ ವ್ಯಾಪ್ತವಾದು, ಸುಮ್ಮನೆ ಅಲ್ಲ ವಿತತ ಗತಿ, ಎಲ್ಲಾ ಕಡೆ ವಿಶೇಷವಾಗಿ ನಿಂತವಾದ ಗತಿ. ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಭಗವಂತನ ರೂಪ ನಿಂತಿದೆ. ಎಂಥದ್ದು? ಶುಭ, ಯಾವಾಗಲೂ ಶುಭಕರವಾದ್ದೇ. ಅಯ್ಯೋಪ್ಪ ದೇವರು ಮತ್ತು ಭೂಲೋಕ ಕಳಿಸಿದ ಮೋಕ್ಷ ಬಂದ ಮೇಲೂ ಅಂದ್ರೆ ಇದು ಮೋಕ್ಷವೇ ಆಗಿರುತ್ತೆ ನಮಗೆ. ಯಾವ ಸ್ಥಾನದಲ್ಲಿದ್ದರೂ ಅವನೇ ಜೊತೆಗಿರ್ತಾನಾದ್ದರಿಂದ ಶುಭ ವಿತತ ಗತಿಂ ಯಾಂತು ಸಂತಃ ಸದಾತೆ. ವಿಶೇಷವಾಗಿರತಕ್ಕಂಥ ಈ ತೇ ಸಂತಃ ಆ ಸಜ್ಜನರೆಲ್ಲರೂ ಕೂಡ ಸಂತೋಷ ಭಾಜ, ಸಂತೋಷವನ್ನ ಪಡೆದು ಎಲ್ಲರೂ ಕೂಡ ಭಗವಂತನ ಸನ್ನಿಧಾನವನ್ನು ಸೇರಲಿ. ಯಾವುದರಿಂದ ಅಂದರೆ ಈ ಆಖ್ಯಾನವನ್ನ ನೋಡಿ, ಆಖ್ಯಾನದಲ್ಲಿರತಕ್ಕಂಥ ನನ್ನ ಗುಣಗಣಗಳನ್ನು ನೋಡಿ, ನನ್ನ ಒಳಗೆ ಭಗವಂತನ ಚಿಂತನೆ ಮಾಡಿ, ಅಂಥ ಭಗವಂತನ ಚಿಂತನೆ ಮಾಡಿ ನಾವೆಲ್ಲರೂ ವಾದಿರಾಜರ ಮುಂದೆ ಬಂದು ಆ ಭಗವಂತನ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಧಾನ ಕಾರಣ ವಾದಿರಾಜ ಗುರು ಸಾರ್ವಭೌಮರ ಕೃಪಾ. ಅವರು ಮೊದಲೇ ನಮ್ಮ ನಮ್ಮ ಒಳಗಿರತಕ್ಕಂತಹ ಬಿಂಬಮೂರ್ತಿಯನ್ನ ಪ್ರಾರ್ಥನೆ ಮಾಡಿ ಮಾಡಿ ನಮಗಾಗಿ ಪ್ರಸನ್ನರಾಗಿ ಸಿದ್ಧರಾಗಿದ್ದಾರೆ. ಆದ್ದರಿಂದಲೇನೆ ಭಗವಂತ ನಮಗೆ ಪ್ರೇರಣೆ ಮಾಡಿ ಸೋದಾಕ್ಷೇತ್ರಕ್ಕೆ ಕರಕೊಂಡು ಬಂದಿದ್ದಾನೆ. ವಾದಿರಾಜರ ತಪಸ್ಸಿನ ಫಲವಾಗಿಯೇ ನಾವು ಸೋದಾಕ್ಷೇತ್ರಕ್ಕೆ ಬರೋದಾಯಿತು, ನಮ್ಮ ನಮ್ಮ ಗಂಟಿನಿಂದ ಬರಲಿಲ್ಲ. ಅಂಥ ಮಹಾನುಭಾವರು ಹೇಗೆ ಮಗನಿಗಾಗಿ ತಾಯಿ ತಂದೆಯಿಂದ ಎಲ್ಲ ಪಡೆದು ಸಿದ್ಧರಾಗಿರುತ್ತಾಳೋ ಆ ರೀತಿ ಸಿದ್ಧರಾಗಿ ನಮ್ಮನ್ನು ಕರೆಸಿದ್ದಾರೆ. ಇಂಥ ಜ್ಞಾನಿಗಳ ದರ್ಶನ ಮಾಡಿ ಆನಂದಭರಿತರಾದಂಥ ಅವರೆಲ್ಲ ಭಗವಂತನ ಸನ್ನಿಧಾನ ಸೇರುವುದು ಖಚಿತ ಎಂಬುದನ್ನು ವಾದಿರಾಜರು ಚೆನ್ನಾಗಿ ತಿಳಿಸಿಕೊಡತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಇಲ್ಲಿ, ಮಾಮೇವಂ ಜ್ಞಾತ್ವ, ಏವಂ ಜ್ಞಾತ್ವ ಅಂದರೆ ಹೇಳ್ತಾ ಇದ್ದಾರೆ, ದೇವೇಶು ಮುಖ್ಯಂ ಅಂದರೆ ಎಲ್ಲಾ ದೇವತೆಗಳಲ್ಲಿ ಮುಖ್ಯರು ರುಜುಗಣಸ್ಥರಲ್ಲಿ ವಿಶೇಷವಾಗಿ ಬ್ರಹ್ಮವಾಯುಗಳ ಸನ್ನಿಧಾನದಿಂದ ಕೂಡಿರುವಂತಹ ರುಜುಗಣಸ್ಥರು ಲಾತವ್ಯರಿವರು ಅಂತ ಚೆನ್ನಾಗಿ ತಿಳ್ಕೊಂಡು, ಭಾವಿ ಬ್ರಹ್ಮಪದಕ್ಕೆ ಬರತಕ್ಕಂಥವರಿವರು ಅಂತ ಚೆನ್ನಾಗಿ ತಿಳ್ಕೊಂಡೇನೆ ಹೀಗಾಗುತ್ತೆ. ತಿಳ್ಕೊಳ್ಳಿ ಹೇಗೆ ವಾಯು ಮಧ್ವರಾಯರನ್ನ ಮಧ್ವರಾಯರನ್ನು ತಿಳ್ಕೊಂಡು ಬರೀ ದೊಡ್ಡವರು ಅಪರೋಕ್ಷ ಜ್ಞಾನಿಗಳು ಶಾಸ್ತ್ರವನ್ನು ಕೊಟ್ಟವರು ಅಂತ ತಿಳ್ಕೊಳ್ತೀವಿ, ವಾಯುದೇವರು ಅಂತ ತಿಳಿಯಲ್ಲ ಅಂದರೆ ಎಷ್ಟು ತಿಳಿದರೂ ಕೂಡ ಇಲ್ಲ ಅಂತ ಅಲ್ಲಿಗೆ ನಿಂತು ಹೋಗುತ್ತೋ. ಹಾಗೆ ಇವರನ್ನ ಅಪರೋಕ್ಷ ಜ್ಞಾನಿಗಳು ದೊಡ್ಡವರು ಮಹಾನುಭಾವರು ಅಂತ ಎಷ್ಟೆಷ್ಟು ವಿಶೇಷಣಗಳಿಂದ ಕೊಂಡಾಡಿದ್ರು, ಅವರ ಗ್ರಂಥಗಳೆಲ್ಲ ನಾವು ಅಧ್ಯಯನ ಮಾಡಿ ಹೇಳ್ತಾ ಬಂದರೂ ಕೂಡ ಅವರನ್ನ ತಿಳಿಯಬೇಕಾದ ರೀತಿ ಅವರೇ ಹೇಳಿಕೊಟ್ಟ ರೀತಿಯಲ್ಲಿ ನಾವು ಚಿಂತನೆ ಮಾಡದಿದ್ರೆ ಅವಾಗೇನಾಗುತ್ತೆ, ಬರಬೇಕಾದ ಫಲ ಬರೋದಿಲ್ಲ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಪಂಚಾಶದ್ ಯೋಜನಾನಂತು ವಿಸ್ತೀರ್ಣಂ ಕಾರ್ತಭಸ್ವರಂ ಹಂಸವಾಹನ ಸಂಯುಕ್ತಂ ಜಾಂಬೂನದಮಯಂ ಶುಭಂ ಹೇಮರಾಶಿ ಪ್ರತೀಕಾಶಂ ಹೇಮಾದ್ರಿ ಶಿಖರೋಪಮಂ ನಾನಾಮಣಿಮಯಂ ದಿವ್ಯಂ ನಾನಾಮಲ್ಯೋಪಶೋಭಿತಂ. ಮುಂದೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಾವುದು ಅಂದ್ರೆ ವಿಮಾನಂ, ನನ್ನ ವೃಂದಾವನದ ಮೇಲಿರುವ ವಿಮಾನ ಹೀಗಿದೆ, ಆ ವೃಂದಾವನದಲ್ಲಿರುವ ದೇವರು ಹೀಗಿದ್ದಾರೆ, ನಾವೆಲ್ಲ ಹೀಗಿದ್ದೇವೆ, ಈ ತರ ಚಿಂತನೆ ಮಾಡಿ. ಅಲ್ಲ, ನೀವೆಲ್ಲ ಹಾಗಿದ್ರೆ ಆ ಚಿಂತನೆ ಮಾಡಿದ್ರೆ ನಮಗೇನು ಬರುತ್ತೆ, ನಿಮಗೆ ಫಲ ಬರಲಿಕ್ಕಾಗಿ ನಾವೆಲ್ಲ ಹೀಗೆ ಕೂತಿದ್ದೇವೆ. ಭಗವಂತ ನಾನಾ ಆಭರಣಗಳು ಹಾಕೊಂಡಿದ್ದಾನೆ, ಯಾಕಪ್ಪ ಆತ್ಯಾಕೆ ಹಾಕೊಂಡ, ನಮಗಾದ್ರೆ ಆಭರಣಗಳು ಹಾಕೊಂಡು ಮೆರಿಬೇಕು ಅಂತ. ಆತನಿಗೇನಿದೆ ದೋಷರಹಿತ ಅಪೇಕ್ಷೆ ಇಲ್ಲಲ್ಲ ಅಂತ ಹೇಳಿದರೆ ಆತನಿಗೆ ಬೇಕಾಗಿಲ್ಲ, ಅದು ಒಂದೊಂದು ಆಭರಣವನ್ನ ಚಿಂತನೆ ಮಾಡಿದರೆ ನಮ್ಮಲ್ಲಿ ಒಂದೊಂದು ಫಲ ಬರಲಿಕ್ಕಿದೆ, ನಮಗೆ ಫಲ ಬರಲಿಕ್ಕಾಗ ಅಷ್ಟ ಆಭರಣಗಳು ಹಾಕೊಂಡು ಕೂತಿದ್ದಾನ ಶ್ರೀನಿವಾಸ. ಅಷ್ಟೇ ಹೊರತು ತನಗೇನೋ ಬೇಕು ಅಂತಲ್ಲ, ಕನಸಲ್ಲಿ ಕಾಣಿಸಿ ಕೊಡಿ ಕೊಡಿ ಅಂತ ಕೇಳಿದ್ರು ತನಗೆ ಬೇಕು ಅಂತಲ್ಲ, ನಾವು ಉದ್ಧಾರ ಆಗ್ಲಿಕ್ಕೆ. ಆದ್ದರಿಂದ ಭಗವಂತ ಗುರುಗಳು ನಮ್ಮಿಂದ ಏನಾದರೂ ಅಪೇಕ್ಷಾ ಪಟ್ಟರೆ ಅದು ನಾವು ಉದ್ಧಾರ ಆಗ್ಲಿಕ್ಕಷ್ಟೇ ಹೊರತು ಅವರಿಗೇನು ಅದರಿಂದ ಆಗುತ್ತೆ ಅಂತ ನಾವು ತಿಳಿಯಬಾರದು ಅಂತ ಹೇಳ್ತಾರೆ. ಇನ್ನ ಆ ವಿಶೇಷವಾಗಿರತಕ್ಕಂಥ ಈ ವಿಮಾನ ಹೇಗಿದೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕಾರ್ತಭಸ್ವರಂ, ಇಲ್ಲಿ ಕಾರ್ತೇಭ್ಯ ಕೃತಯುಗ ಸಂಬಂಧಿಭ್ಯ ಉತ್ತಮ ರತ್ನಾಧಿಭ್ಯ ಭಾಸ್ವರಂ ಹೇಳ್ತಾ ಇದ್ದಾರೆ. ಹಂಸವಾಹನ ಸಂಯುಕ್ತಂ, ಇದು ಆ ವಿಮಾನ ಹೇಗಿದೆ, ಹಂಸವೇ ವಾಹನವಾಗಿರತಕ್ಕಂಥ ವಿಮಾನ, ಹಂಸ ಪಕ್ಷಿಯ ವಿಮಾನವನ್ನು ಹೊರೆಯುತ್ತಾ ಇದೆ. ಆ ವಿಮಾನ ಹೇಗಿದೆ, ಪಂಚಾಶತ್ ಯೋಜನಾನಂತು ವಿಸ್ತೀರ್ಣಂ, 50 ಯೋಜನಗಳ ವಿಸ್ತೀರ್ಣ ವಿಮಾನ, 50 ಯೋಜನಗಳು ವಿಸ್ತೀರ್ಣ ಇದೆ ಅಂತ. ಅಷ್ಟು ದೊಡ್ಡ ವಿಮಾನ ಆ ವೃಂದಾವನದ ಮೇಲೆ ನಿಂತಿದೆ. ಅಲ್ಲ, ಅಷ್ಟು ದೊಡ್ಡ ವಿಮಾನ ಅಷ್ಟು ದೊಡ್ಡ ಚಿಕ್ಕ ಗರ್ಭಗುಡಿಯಲ್ಲಿ ವಾಜರಾಯ ವೃಂದಾವನ ನಿಲ್ಲುತ್ತಾ, ಅದು ಚಿಕ್ಕದೂ ಆಗುತ್ತೆ ದೊಡ್ಡದೂ ಆಗುತ್ತೆ, ಎಷ್ಟು ಬೇಕು ಪುಷ್ಪಕ ವಿಮಾನ ಅಂತ ಹೇಳ್ತಾರೆ. ಅದೇ ಹಾಗಿದ್ರೆ ನಮ್ಮ ಈ ವಿಮಾನ ಎಷ್ಟಿರಬೇಕು, ದೊಡ್ಡದಾಗುತ್ತೆ ಚಿಕ್ಕದು ದರ್ಶನ ಕೊಡುತ್ತೆ. ಹಾಗೆ ಪಂಚಾಶದ್ ಯೋಜನಾನಂತು ವಿಸ್ತೀರ್ಣಂತು ಅಂತ ಹಾಕಿದ್ರು. ಏನಪ್ಪ ಅಂದ್ರೆ ಅದು 50 ಯೋಜನದಂತೆ ಕಾಣುತ್ತೆ, ಎಷ್ಟು ಬೇಕಾದರೂ ಆಗಬಲ್ಲದು ಅಂತ ಶಬ್ದದಿಂದ ಹಾಕ್ತಾರೆ. ತೂ ಅಂತ ಹಾಕಿದ್ರಿಂದ 50 ಯೋಜನೆ ಇರುತ್ತೆ, ಬೇಕಾ ಚಿಕ್ಕದಾಗೂ ದರ್ಶನ ಕೊಡುತ್ತೆ, ಬೇಕಾ ಇನ್ನ 8,000 ಯೋಜನೆಗಳು ಬೇಕಾದ್ರೆ ದೊಡ್ಡದಾಗುತ್ತೆ. ಯಾಕೆ? ವಿಶೇಷವಾದ ಹಯಗ್ರೀವನ ಸನ್ನಿಧಾನ ಇರೋದರಿಂದ. ಇನ್ನ ಕಾರ್ತಭಸ್ವರಂ, ಕಾರ್ತ ಅಂದ್ರೆ ಕೃತಯುಗದ ಸಂಬಂಧಿಗಳಾದ ರತ್ನಗಳು, ಕೃತಯುಗದಲ್ಲಿರುವಂತಹ ರತ್ನಗಳೇನಿವೆ ಅಂಥ ವಿಶೇಷವಾದ ರತ್ನಗಳಿಂದ ಕೂಡಿಕೊಂಡಿದ್ದು ವಿಶೇಷವಾದ್ದು. ಜಾಂಬೂನದ ನಯಂ ಶುಭಂ ಅಂತ ಹೇಳ್ತಾರೆ. ಬಂಗಾರದ ಜಂಬೂ ನದಿಯ ಕವಲು ಒಡೆದು ಬರುತ್ತಾ ಇದ್ದರೆ ಜಂಬೂ ವೃಕ್ಷ, ದೊಡ್ಡ ವೃಕ್ಷ, ಆ ದೊಡ್ಡ ವೃಕ್ಷದ ಒಂದೊಂದು ಹಣ್ಣು, ರಾಶಿ ರಾಶಿ ಹಣ್ಣು ಅದಕ್ಕೆ ಬಿಟ್ಟಿರುತ್ತೆ. ಆ ಒಂದೊಂದು ಹಣ್ಣು ಆನೆಯಷ್ಟು ಗಾತ್ರ, ಆ ಒಂದೊಂದು ಹಣ್ಣು ಮೇಲಿಂದ ಚೆನ್ನಾಗಿ ರಸಭರಿತವಾಗಿ ಕೆಳಗೆ ಬಿದ್ದಾಗ ಆ ರಸ, ಆ ಹಣ್ಣು ಒಡೆದು ರಸ ಸೋರ್ತಾ ಬರುತ್ತೆ. ಒಂದ ಎರಡ ರಾಶಿ ರಾಶಿ ಹಣ್ಣು ಬಿದ್ದರೆ ಆ ಹಣ್ಣಿಂದ ಹಣ್ಣುಗಳು ಬೀಳತಾ ಇರೋದು, ರಸ ಸುರಿತಾ ಇರೋದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ. ಆ ಸುರಿದ ರಸ ಎಲ್ಲಾ ಸೇರಿ ಹೇಗಿರುತ್ತೆ, ನದಿಯಂತೆ ಹರಿತಾ ಬರ್ತಾ ಇರಬೇಕಾದ್ರೆ ಎಷ್ಟು ರಾಶಿ ಹಣ್ಣುಗಳು ಬೀಳ್ತಾ ಇರಬೇಕು, ಎಷ್ಟು ರಸ ಬರ್ತಾ ಇರಬೇಕು, ಕಂಟಿನ್ಯೂಸ್ ಪ್ರಾಸೆಸ್ ಬೀಳ್ತಾ ಇರಬೇಕು. ಆ ವ್ಯವಸ್ಥೆ ಮಾಡಿದ ಭಗವಂತ ಹೇಗಿರಬೇಕು? ಮುಗಿದ ಪರಿಚಯವೇ ಇಲ್ಲ, ಭೂಗೋಳ ಖಗೋಳದ ವರ್ಣನೆ ಗೊತ್ತಿಲ್ಲ, ಅಲ್ಲಿ ಹೋಗೋದಂತೂ ನಮ್ಗೆ ಸಾಧ್ಯವೇ ಇಲ್ಲ ಅಂತ ಮಹಾನುಭಾವರು ಹೋಗಿ ಬಂದಿದ್ದಾರೆ. ಮಹಾನುಭಾವರು ಅವ್ರು ಹೇಳ್ತಾ ಇದ್ದಾರೆ, ಅಂಥ ಜಂಬೂ ನದಿ ಹರಿದು ಬರ್ತಾ ಇದ್ರೆ ಒಂದು ಕಡೆ ಕವಲೊಡೆಯಿತಂತೆ. ಹೇಗೆ ಶ್ರೀರಂಗದಲ್ಲಿ ಕಾವೇರಿ ಕವಲೊಡೆದು, ಹಾಗೆ ಕವಲೊಡೆದರೆ ಮಧ್ಯ ಪ್ರಾಂತದಲ್ಲಿ ಈ ಮರಳೆಲ್ಲ ಇದೆ, ನದಿಯ ಮಧ್ಯದಲ್ಲಿ ಮರಳು. ಆ ಮರಳಿಗೆ ಆ ಜಂಬೂ ನದಿಯ ರಸ ಆ ಮರಳಿನ ಮೇಲೆಲ್ಲ ಹರಿಯುತ್ತಾ ಇದೆ. ಆ ರಸ ಹರಿದ ಆ ಮರಳಿಗೆ ಆ ಮಣ್ಣಿಗೆ ಎಳ್ಳಲು ಕೂಡ ಚೆನ್ನಾಗಿ ಮೇಲಿಂದ ಸೂರ್ಯನ ರಶ್ಮಿ ಬೀಳತಾ ಇದೆ. ಬಿದ್ದಾಗ ಆ ಬಿಸಿಗೆ ಅದು ಚೆನ್ನಾಗಿ ಬೆಂದಂತೆ ಆಗ್ತಾ ಇದೆ. ಆಗಿ ಏನಾಯಿತು ಅಂದ್ರೆ ಒಳ್ಳೆ ಶೈನಿಂಗ್ ಬಂದು ಅದು ಬಂಗಾರ ಆಗ್ತಾ ಇದೆ. ಅದನ್ನ ಜಂಬೂ ನದಿಯ ಮಧ್ಯದಲ್ಲಿ ತಯಾರಾದ ಬಂಗಾರ, ಆದ್ದರಿಂದ ಅದನ್ನ ಜಾಂಬೂನದ ಅಂತ ಹೇಳಿದ್ರು. ಅದಕ್ಕೆ ಜಾಂಬೂನದ ಅಂಬರಾಧಾರಂ ನಿತಂಬಂ ಚಿಂತೆ ಮೇಷಿತು, ಜಾಂಬೂನದ ಅಂಬರ ಆಧಾರಂ, ದೇವರ ಕಟಿ ಎಂಥದ್ದು ಅಂದ್ರೆ ಬಂಗಾರಮಯವಾದ ವಸ್ತ್ರ ಅಂತೆ. ಅದು ಬಂಗಾರ ವಸ್ತ್ರ ಆಗುತ್ತ ಅಂದ್ರೆ ನಮ್ಮಲ್ಲೂ ಇರುತ್ತಲ್ಲ ಹಳೆ ಕಾಲದ ಸೀರೆಗಳೆಲ್ಲ, ಅದನ್ನು ಸುಟ್ಟರೆ ಬಂಗಾರ ಕಡ್ಡಿ ಕಡ್ಡಿ ಬರ್ತಾ ಇತ್ತು ಅಂತ ಹೇಳ್ತಾರೆ. ಜರಿ ಬಂಗಾರದ್ದೇ ಮಾಡುತ್ತಾ ಇದ್ರು, ಹಾಗೆ ದೇವರ ವಸ್ತ್ರ ಅಂತಹದ್ದು. ಹಾಗೆ ಇಲ್ಲಿ ಹೇಳ್ತಾರೆ, ಇಡೀ ಆ ವಿಮಾನವೇ ಆ ಬಂಗಾರದಿಂದ ತಯಾರಾದದ್ದು, ಪ್ಯೂರ್ ಬಂಗಾರ, ಅಂತಹ ಬಂಗಾರದಿಂದ ತಯಾರಾದಂತಹ ವಿಮಾನ. ಹೇಳ್ತಾರೆ, ಪಂಚಾಶದ್ ಯೋಜನಾನಾಂತು ವಿಸ್ತೀರ್ಣಂ ಕಾರ್ತಭಸ್ವರಂ ಹಂಸ ವಾಹನ ಸಂಯುಕ್ತಂ ಜಾಂಬೂನದ ನಯಂ ಶುಭಂ. ಇನ್ನ ಮುಂದೆ ಹೇಳುತ್ತಾರೆ, ಹೇಮ ರಾಶಿ ಪ್ರತೀಕಾಶಂ ಹೇಮಾದ್ರಿ ಶಿಖರೋಪಮಂ, ಹೇಮ ರಾಶಿ ಪ್ರತೀಕಾಶಂ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವ್ಯಾಖ್ಯಾನಕಾರರು ಹೇಳುತ್ತಾರೆ, ಪಂಚಾಶದ್ ಯೋಜನ ವಿಸ್ತೀರ್ಣ ಅಂತಾರೆ. ಅಂದ್ರೆ ವಿಸ್ತೀರ್ಣ ಅಂದ್ರೆ ಏನು? ಅವರು ಹೇಳುತ್ತಾರೆ, ಅದು ಚದರ ಅಳತೆ. 50 ಯೋಜನೆಗಳು ಉದ್ದ ಅಂತ ಹಾಗಿಟ್ಕೋಬೇಡಿ, ಚದರ ಅಳತೆ ಇಟ್ಟುಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ 3.5 ಯೋಜನೆ ಉದ್ದ, 6 ಯೋಜನೆ ಅಗಲ, ಹೀಗೆ ಗುಣಿಸಿದರೆ 50 ಯೋಜನೆ ಅಂತ ಆಗುತ್ತೆ. ಆ ರೀತಿಯಾಗಿರತಕ್ಕಂಥ ವಿಶೇಷವಾಗಿ ಆ ವಿಸ್ತೀರ್ಣ ಅಂತ ತಿಳಿಸಿಕೊಡ್ತಾರೆ. ಅಥವಾ 10x5 ಆದರೂ ಆಗುತ್ತೆ. ಈ ರೀತಿ 50 ಉದ್ದ ಅಂದ್ರೆ 5 ಉದ್ದ, 10 ಉದ್ದ, 5 ಅಗಲ ಅಂತ ಹೀಗಿಟ್ಟುಕೊಳ್ಳಿ ಅಂತ ವಿಶೇಷವಾಗಿ ಆ 50 ಯೋಜನೆ ತಿಳಿಯಬೇಕು ಅಂತ ಒಬ್ಬರು ಬರೀತಾರೆ. ಇನ್ನೊಬ್ಬರು ಅಂತಾರೆ, ಅದಕ್ಕೆ ಲೆಕ್ಕ ಏನಿದೆ, 50 ಯೋಜನ ಯುದ್ದ, 50 ಯೋಜನ ಆಗಲ್ಲ ಅಂತ ಇಟ್ಟುಕೊಂಡ್ರೂ ಅಡ್ಡಿ ಇಲ್ಲ. ಯಾಕೆ? ಆ ವಿಮಾನ ಹೇಗೂ ಬೆಳೆಯುತ್ತೆ, ಹೇಗೂ ಆಗುತ್ತೆ. ಅದು ವಿಮಾನಂ ದಿವ್ಯಮಾನಂ ಅಂದ್ರು. ಈ ಅಳತೆ ನಮ್ಮ ಅಳತೆಯಿಂದ ಹೋಗಬೇಡಿ, ದೇವತೆಗಳ ಅಳತೆ ಇದು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಎರಡೂ ರೀತಿಯಾಗಿರ್ತಕ್ಕಂಥದ್ದಷ್ಟೇ. ಇನ್ನು ಹೇಳ್ತಾರೆ, ಇದು ದಿವ್ಯಮಾನಂ, ದಿವ್ಯ ವಿಮಾನ ಅಂದ್ರೆ ಹೇಳ್ತಾರೆ, ಈ ಸೂಕ್ಷ್ಮ ಪ್ರಕಾಶ, ಈ ವಿಮಾನದ ಪ್ರಕಾಶ, ರತ್ನಗಳೆಲ್ಲ ಕೆತ್ತಿದ್ದಾರಲ್ಲ ಚೆನ್ನಾಗಿ ಹೊಳೆಯುತ್ತಾ ಇದೆ ಅಂತ ಹೇಳ್ತಾರಲ್ಲ, ಇಂಥ ಹೊಳಪು ನಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಸೂಕ್ಷ್ಮವಾದ ಚಕ್ಷುಷಿಗೆ ಗೋಚರ, ಒಳಗಣ್ಣಿಗೆ ಗೋಚರ ಆಗುತ್ತಷ್ಟೇ ಹೊರತು ಹೊರಗಣ್ಣಿಗೆ ಗೋಚರ ಅಲ್ಲ. ಹ, ಒಂದು ನೋಡಿ, ದೇವರು ಎಷ್ಟು ಕೋಟಿ ಸೂರ್ಯದ ಕಾಂತಿ? ಅನಂತ ಕೋಟಿ ಸೂರ್ಯದ ಕಾಂತಿ. ಶ್ರೀನಿವಾಸನ ಹತ್ರ ಹೋಗ್ತೀವಿ, ಅಲ್ಲಿ ಶ್ರೀನಿವಾಸ ಇದ್ದಾನೆ ಇಲ್ವಾ? ಇದ್ದಾನೆ. ಇದ್ದಾನೆ ಎಂದಾಗ ಅನಂತ ಕೋಟಿ ಸೂರ್ಯದ ಕಾಂತಿ ಇದೆ ಇಲ್ವಾ? ಇದೆ. ಮತ್ತೆ ನಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ದೇವರಿಗೆ ಕಾಂತಿ ಇಲ್ಲ ಅಂತ ಅರ್ಥನ? ಮತ್ತೆ ಹೇಗೆ ಕಾಣಿಸ್ಬೇಕಲ್ಲ ಅಂದ್ರೆ ಈ ಪ್ರಕಾಶ ಒಳಗಣ್ಣಿಗೆ ಕಾಣಿಸುವ ಪ್ರಕಾಶ, ಹೊರಗಣ್ಣಿಗೆ ಕಾಣಿಸುವ ಪ್ರಕಾಶ ಅಂತ ಎರಡು ರೀತಿ. ಈ ವಿಶೇಷವಾದ ಪ್ರಕಾಶ ಎಂಥದ್ದು ಅಂದ್ರೆ ಒಳಗಣ್ಣಿಗೆ ಕಾಣಿಸುವಂತಹ ಅದ್ಭುತ ಪ್ರಕಾಶ, ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯೋಗಿ ಚಕ್ಷುರ್ಗಮ್ಯ, ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಹೊರಗಿನ ಕಾಂತಿ ಹೊರಗಿನ ಅಂಧಕಾರ ಮಾತ್ರ ಕಳೆಯುತ್ತೆ. ಇದು ಮಾತ್ರ ಅಲ್ಲ, ವಿಶೇಷವಾಗಿರತಕ್ಕಂಥ ಹೊರಗಿನ ಅಂಧಕಾರವನ್ನ ನಾಶ ಮಾಡುತ್ತೆ, ಒಳಗಿನ ಅಂಧಕಾರವನ್ನೂ ನಾಶ ಮಾಡುತ್ತೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಳ್ತಾರೆ ಮಧ್ವಾಚಾರ್ಯರು ಐತರೆಯ ಪಾಠ ಹೇಳುವ ಕಾಲಕ್ಕೆ ಆಕಾಶದಲ್ಲಿ ಶೇಷದೇವರು ವಿಶೇಷವಾಗಿ ಶಿಷ್ಯರ ಸಹಿತನಾಗಿ ಪಾಠವನ್ನು ಕೇಳಿ ಹೊರಟು ಹೋದರು. ಅವಾಗ ಕತ್ತಲಿತ್ತು, ಇದಕ್ಕಿದ್ದಂಗೆ ಎಲ್ಲ ಬೆಳಕು ಬಂದು ಎಲ್ಲ ಪಾಠ ಕೇಳಿದ್ರು. ನಂತರ ಹೊರಟು ಹೋದ್ರೆ ಏನಿದು ಹೋಯ್ತಲ್ಲ ಅಂದ್ರೆ ಶೇಷದೇವರು ಬಂದಿದ್ರು, ಹೊರಟು ಹೋದ್ರು, ಅವರ ಮಣಿಗಳ ಕಾಂತಿ ಇಷ್ಟವರೆಗಿತ್ತು, ಆದ್ಮೇಲೆ ಹೋದರು ಅಂತ ಹೇಳುತ್ತಾರೆ. ಆ ರೀತಿಯಾಗಿ ಅವರೇ ಕಾಂತಿಯನ್ನು ತೋರಿದ್ರೆ, ಹೊರಗೂ ತೋರಿದ್ರು ಕಾಂತಿ. ಇವಾಗ ನೋಡಿ, ಇಷ್ಟು ಶೇಷದೇವರು ಪ್ರತಿಷ್ಠೆ ಮಾಡಿರ್ತಾರೆ ಸ್ವಯಂ ಎಲ್ಲ ಕಡೆ. ಆ ಶೇಷದೇವರ ಕಾಂತಿ ಇದೆಯಾ ಇಲ್ವಾ? ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ ಅವರು ಹಾ ಅಂದ್ರೆ ಕಾಣಿಸುತ್ತೆ ಇಲ್ಲದ್ರಿಂದ ಇಲ್ಲ. ಹೇಗೆ ಮಧ್ವರಾಯರು ಪಾಠ ಮಾಡುವಾಗ ಶೇಷದೇವರು ಅಲ್ಲಿ ಕಾಂತಿ ಬರಬೇಕು ಅಂದಾಗ ಆ ಕಾಂತಿ ಹೊರಗೂ ಕಾಣಿಸ್ತು, ನಂತರ ಕಾಂತಿ ಅದೃಶ್ಯ ಆಗಿ ಹೋಯ್ತು, ಕಾಂತಿ ಇಲ್ಲವಾ? ಇದೆ, ಕಾಣಿಸಿಲ್ಲ. ಕಾಣಿಸುವುದು ಅಂದ್ರೆ ಹೊರಗಣ್ಣಿಗೂ ಕಾಣಿಸಬಹುದು, ಒಳಗಣ್ಣಿಗೂ ಕಾಣಿಸಬಹುದು, ಕಾಂತಿ ಇದ್ದೇ ಇರುತ್ತೆ. ಆ ತರ ಈ ವಿಮಾನಕ್ಕೆ ಅಂಥ ಕಾಂತಿಯಿಂದ ಕೂಡಿದೆ. ಅಷ್ಟೇ ಅಲ್ಲ, ಇನ್ನ ಅದ್ಭುತವಾದಂಥ ವಿಶೇಷಗಳನ್ನ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ. ಹೇಮರಾಶಿ ಪ್ರತೀಕಾಶಂ, ಬಂಗಾರದ ರಾಶಿ ಹೇಗಿರುತ್ತೆ ಹಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೇಮರಾಶಿ ಪ್ರತೀಕಾಶಂ ಹೇಮಾದ್ರಿ ಶಿಖರೋಪಮಂ. ಇನ್ನು ಹೇಳ್ತಾರೆ ಇಲ್ಲಿ, ಅಲ್ಪಮತೀನಾಂ ಬುದ್ಧ್ಯಾರೋಹಾಯ ಹೇಮರಾಶಿ ಪ್ರತೀಕಾಶಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಾರೆ, ಇದು ಹೇಗೆ ಹೊಳೆಯುತ್ತಾ ಇದೆ, ಬಂಗಾರದ ರಾಶಿ ಹಾಕಿದ್ರೆ ಹೇಗೆ ಹೊಳೆಯುತ್ತೋ ಹಾಗೆ ಹೊಳಿತಾ ಇದೆ. ಅಷ್ಟೇನಾ ಅಂದ್ರೆ ಅಷ್ಟೇ ಅಂತಲ್ಲ, ನಿಮ್ ತಲೆಗೆ ಬರಲಿಕ್ಕಾಗಿ ಚೂರು ಎಕ್ಸಾಂಪಲ್ ಕೊಟ್ರಷ್ಟೇ, ಅದಿನ್ನಾ ಹೆಚ್ಚು ಹೊಳಿತಾ ಇದೆ ಅಂತರ್ಥ ಅಂದ್ರು. ಇನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಪ್ರಾಜ್ಞ ವಿವಕ್ಷಯ ಹೇಮಾದ್ರಿ ಶಿಖರೋಪಮಂ. ವಿಮಾನ ಹೇಗೆ ಹೊಳಿತಾ ಇದೆ ಅಂತ ಪ್ರಶ್ನೆ. ಇಬ್ಬರು ಕೂತಿದ್ದಾರೆ, ಯಾರು? ಹೊರಗಣ್ಣು ಮಾತ್ರ ಇರುವಂತವರು, ಒಳಗಣ್ಣು ಇರುವವರು ಇಬ್ಬರು ಇದ್ದಾರೆ. ಹೊರಗಣ್ಣಿದ್ದವರಿಗೆ ಏನು ಹೇಳಬೇಕು ಅಂದ್ರೆ, ಅವರ ಮುಂದೆ ದೊಡ್ಡ ರಾಶಿಯಷ್ಟು ಬಂಗಾರ ಹಾಕಿ ಸೂರ್ಯನ ಕಾಂತಿಗೆ ಹೊಳಿತಾ ಇದೆ, ಈ ತರ ನೋಡಪ್ಪ ಅಂತ ಎಕ್ಸಾಂಪಲ್ ಕೊಟ್ಟು ಒಂದು ಒಳಗನ್ನು ಕಾಣಿಸ್ತಾರೆ. ಒಳಗಿಂದ ಕಾಣಿಸುವವರಿಗೆ ಹೇಮಾದ್ರಿ ಶಿಖರೋಪಮಂ, ಬಂಗಾರದ ಬೆಟ್ಟ, ಬಂಗಾರದ ಬೆಟ್ಟ. ಆ ಬೆಟ್ಟದ ಮೇಲೆ ಸೂರ್ಯ ಕಾಂತಿ ಬಿದ್ರೆ ಹೇಗೆ ಹೊಳಿಯಬೇಕು ಆ ತರ ಹೊಳಿಯುತ್ತಾ ಇದೆ ಈ ಪರ್ವತ. ಈ ಸಂದರ್ಭದಲ್ಲಿ ಹೇಳಬಾರದು, ನಾನು ಚಿಕ್ಕ ಹುಡುಗ ಇದ್ದಾಗ ಒಂದು ಸಿನಿಮಾ ಬಂದಿತ್ತು, ಮೆಕೆನಾಸ್ ಗೋಲ್ಡ್ ಅಂತ ಅಲ್ವಾ. ಆ ಬಂಗಾರ ಒಂದು ಕಡೆ, ಇಡೀ ಪರ್ವತದೆಲ್ಲ ಬಂಗಾರ ಇರುತ್ತೆ, ಆ ಬಂಗಾರಕ್ಕಾಗಿ ಎಲ್ಲರೂ ಹೋಗ್ತಾರೆ. ನಮ್ಮಣ್ಣ, ನಾನು ಚಿಕ್ಕವ, ನನ್ನ ಅವತ್ತು ಎಕ್ಸಾಮ್ ಬರೆದು ಬಂದ್ರೆ ಚೆನ್ನಾಗಿದೆ, ಚೆನ್ನಾಗಿ ಬರೆದು ಬಂದಿದೆ ಅಂತ ಹೇಳಿದ್ರೆ ನಮ್ಮ ಅಣ್ಣ ಕರ್ಕೊಂಡು ಹೋಗಿದ್ರು, ಬಾರೋ ಬಾ ಅಂತ. ಅವತ್ತು ನಮ್ಮ ಭಾಳ ನೆನಪು, ಆ ಕರ್ನೂಲಲ್ಲಿ ರಿಕ್ಷಾದಲ್ಲಿ ಕರ್ಕೊಂಡು ಹೋಗಿದ್ರು ನನ್ನ. ಬಹಳ ಒಳ್ಳೆ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಕೊನೆಗೆ ಆ ಸೂರ್ಯಕಾಂತಿ ಒಮ್ಮೆಲೆ ಆ ಪರ್ವತದ ಮೇಲೆ ಬಿದ್ದ ಕೂಡಲೇ ಒಬ್ಬ ಅವರನ್ನ ಕರ್ಕೊಂಡು ಹೋಗ್ತಾನೆ, ಆ ಎಲ್ಲ ಗುಂಪನ್ನ ಕರ್ಕೊಂಡು ಹೋಗುವವನಿಗೆ ಕಣ್ಣಿರಲ್ಲ ಇಲ್ಲಿ ಹೀಗಿದೆ ಹೀಗಿದೆ ಅಂತ ಹೇಳಿದ್ರೆ ಮೊದಲು ಹೋಗಿರ್ತಾನವ. ಇನ್ ಕಣ್ಣ್ಯಾಕ್ ಹೋಗಿದೆ ಅಂದ್ರೆ, ಆ ಸೂರ್ಯಕಾಂತಿ ಬಿದ್ದಾಗ ಯಾರು ನೋಡಬಾರದು, ನೋಡಿದರೆ ಆ ಸೂರ್ಯಕಾಂತಿ ಬಿದ್ದಾಗ ಹೊಳಪು ಬರುತ್ತಲ್ಲ, ಹೊಳಪು ನನ್ನ ಕಣ್ಣಿಗೆ ಬಿದ್ದು ಕಣ್ಣು ಹೋಯ್ತು ನನಗೆ. ಇವರಿಗೆ ಹೀಗಿದ್ರೆ ಮೇರು ಪರ್ವತ ಬಂಗಾರದ ಬೆಟ್ಟ, ಅದರ ಮೇಲೆ ಏಕ ಸಲ ಒಂದೇ ಸಲ ಸಾವಿರಾರು ಸೂರ್ಯರ ಕಾಂತಿ ಬಿದ್ದರೆ ಎಂಥ ಹೊಳಪು ಬರಬೇಕು, ನಮ್ಮ ಕಣ್ಣುಗಳು ಕೆಲಸನೇ ಮಾಡಬಾರದು, ಜಾಮ್ ಆಗಿಬಿಡಬೇಕು. ಅಂಥ ಕಾಂತಿ ಬರ್ತಾ ಇದೆ. ಆದರೆ ಅಂಥ ಕಾಂತಿಯನ್ನೂ ಕೂಡ ಒಳನೋಟದಿಂದ ನೋಡಲಿಕ್ಕೆ ಸಾಧ್ಯ. ಅದು ಹೇಮಾದ್ರಿ ಶಿಖರೋಪಮಂ. ಅದಕ್ಕೆ ನೋಡಿ ಎರಡೂ ಹೇಳಿದ್ದಾರೆ. ಒಂದು ಕಡೆ ಬಂಗಾರದ ರಾಶಿಯಂತಿದೆ ಅಂತ ಹೇಳಿ ಪಕ್ಕದಲ್ಲೇ ಇದು ಬಂಗಾರದ ಬೆಟ್ಟದಂತೆ ಇದೆ ಅಂತ ಹೇಳಿದ್ರಲ್ಲ ಅಂದ್ರೆ ಯಾಕೆ ಎರಡೂ ಯಾಕೆ ಹೇಳಿದರು ಅಂದ್ರೆ ಒಂದು ಹೇಳ್ತಾರೆ ವ್ಯಾಖ್ಯಾನಕಾರರು, ಅಲ್ಪಮತೀನಾಂ ಬುದ್ಧ್ಯಾರೋಹಾಯ ಹೇಮರಾಶಿ ಪ್ರತೀಕಾಶಂ. ಅಲ್ಪಮತಿಗಳಿಗೆ ಬುದ್ಧಿಗೆ ಬರಲಿಕ್ಕಾಗಿ ಬಂಗಾರದ ರಾಶಿಯಂತಿದೆ ಅಂತ ತೋರಿದರು. ಪ್ರಾಜ್ಞವಿವಕ್ಷಯ ಜ್ಞಾನಿಗಳಿಗೆ ಹೇಮಾತ್ರಿಶಿಖರೋಪಮಂ ಅಂತ ಹೀಗೆ ಹೇಳಿದರು. ವ್ಯಾಖ್ಯಾನಕಾರರೇ ಇಲ್ಲದಿದ್ರೆ ನಮ್ಮ ಗತಿ ಏನಾಗುತ್ತೆ, ಯಾಕೆ ಎರಡೆರಡು ಹೇಳಿದ್ರು, ಸುಮ್ಮನೆ ಹೇಳಿದ್ರ, ಏನ್ ಗ್ರಂಥ ಇದು, ನಮ್ದೆಲ್ಲ ಶುರು ಆಗುತ್ತೆ. ಅದಕ್ಕೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.